अज्ञान तिमिरच्छेदम बुद्धि संप्रदायकम विज्ञान विवरम शांतम विजयाख्य गुरुम भजे। तरणि शतकोटि रुचि गधि कविन्देनि सुभ तिरुपति वासन वर किरीट वकंडे। ದೇವರ ಇದಾಗಿಲ್ಲ, ದೇವರ ಕಿರೀಟ ಮೊದಲುಕೊಂಡು ಎಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ತರಣಿ ಶತಕೋಟಿ ರುಚಿಗಧಿಕವೆಂದೆನಿಸುವ, ರುಚಿ ಅಂದ್ರೆ ನಾಲ್ಕು ರುಚಿ ಅಲ್ಲ ಇದು, ರುಕ್ ಅಂದ್ರೆ ಕಾಂತಿ, ರುಚಿ ಅಂದ್ರೆ ಕಾಂತಿ ಅಂದ್ರೆ ಶತಕೋಟಿ ನೂರಾರು ಕೋಟಿ ಸೂರ್ಯನ ಕಾಂತಿಯಿಂದ ಹೊಳೆಯುವಂತ ಅದಕ್ಕಿಂತ ಹೆಚ್ಚಾದ ಅಧಿಕವೆಂದೆನಿಸುವ. ಎಷ್ಟಧಿಕ ಎಣಿಕೆ ಇಲ್ಲ, ಅಧಿಕ ಅಂತ ಗೊತ್ತಷ್ಟೆ. ಅಧಿಕ ಅಂದ್ರೆ ಹೇಗೆ, ನಮ್ಮ ಹತ್ರ ಇರೋದು ಒಂದು ರೂಪಾಯಿ, ಎರಡು ರೂಪಾಯಿ ಒಂದಕ್ಕಿಂತ ಹೆಚ್ಚೆ, ಕೋಟಿ ರೂಪಾಯಿ ಒಂದಕ್ಕಿಂತ ಹೆಚ್ಚೆ, ಅನೇಕ ಮಿಲಿಯನ್ ನೀವೇನು ಹೇಳ್ತಿರಲ್ಲ ಅದು ಒಂದಕ್ಕಿಂತ ಹೆಚ್ಚೆ. ಯಾರಾದರೂ ನಿನ್ನ ಹತ್ರ ಎಷ್ಟಿದೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿದೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಅಧಿಕ ಅಂದ್ರೆ ಸ್ವಾಮಿಯಲ್ಲಿ ಎಷ್ಟಿದೆ ಅಂದ್ರೆ ಎಣಿಕೆ ಮಾಡಲಾರದಷ್ಟಿದೆ. ಎಷ್ಟು? ತರಣಿ ಶತಕೋಟಿ ಎಂಬುದು ನಮಗೆಟಕುವಂತ ಒಂದು ರೂಪಾಯಿ ತರ, ಅದಕ್ಕಿಂತ ಜಾಸ್ತಿ ಅಂದ್ರೆ ನಿಮಗೆಟಕಲ್ಲ ಅಂತ ಅರ್ಥ. ತರಣಿ ಶತಕೋಟಿ ರುಚಿಗಧಿಕವೆಂದೆನಿಸುವ ತಿರುಪತಿ ವಾಸನ ವರ ಕಿರೀಟವ ಕಂಡೇ. ಶಿರದಲ್ಲಿ ಮುಡಿದಿದ್ದ ಪರಿಪರಿಯ ಕುಸುಮಗಳು ಅರಳಿ ಪರಮಳಿಸುತ್ತ ಹರಿಯುತ್ತಿದೆ ದೆಸೆ ದೆಸೆಗೆ. ಆ ಶ್ರೀಹರಿ ಶಿರಸ್ಸಿನಲ್ಲಿರತಕ್ಕಂಥ ಪರಿಪರಿಯ ಕುಸುಮಗಳು ಮುಡಿದಿದೆ ಅನ್ನೋದು ಭಗವಂತ. ಅದು ಕುಸುಮಗಳು ಅರಳಿ ಪರಮಳಿಸುತ್ತ ಅಂದರು. ಅಂದ್ರೆ ಕುಸುಮಗಳು ದೇವರಿಗೆ ಹಾಕಿದ ಮೇಲೆ ಅರಳಬೇಕು, ಅರಳಿದ ಕುಸುಮಗಳೇ ಹಾಕಬೇಕು? ಇಲ್ಲಿ ಕುಸುಮಗಳು ಅರಳಿ ಅಂದ್ರು, ದೇವರ ಮೇಲೆ ಬಿದ್ದ್ಮೇಲೆ ಅರಳುತ್ತಾ ಇವೆ ಅಂದ್ರೆ ಮೊಗ್ಗೆಗಳನ್ನ ಹಾಕ್ತಾ ಇದ್ದಾರೆ. ಮೊಗ್ಗೆ ಹಾಕಿದ್ರೆ ಅದು ಅರಳತಾ ಇವೆ. ಅರಳಿದಾಗ ಅಂದ್ರೆ ಆ ಕುಸುಮ ಮೊಗ್ಗೆ ಇದ್ದಾಗ ಅಷ್ಟು ವಾಸನೆ ಬರಲ್ಲ, ಅರಳಿದಾಗ ವಾಸನೆ ಬರುತ್ತೆ. ಅಂದ್ರೆ ಏನಂತ ಅರ್ಥ, ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಆ ಮೊಗ್ಗೆ ದೇವರಿಗೆ ಹಾಕಿಬಿಟ್ರೆ ಅರಳಿದಾಗ ವಾಸನೆ ದೇವರಿಗೆ ಮಾತ್ರ ಬರುತ್ತೆ, ಇಲ್ಲ ಇಲ್ಲೇ ಅರಳಿಬಿಟ್ರೆ ನಮಗೂ ಬಂದು ಅರ್ಧ ದೇವರಿಗೆ ಹೊದ್ದು ಹೋಗುತ್ತೆ. ಅದ ಕಾರಣ ನಿರ್ಮಾಲ್ಯ ಆಗ್ಬಿಡುತ್ತೆ. ಅದ ಕಾರಣ ತಿರುಪತಿ ವಾಸನ ವರ ಕಿರೀಟವ ಕಂಡೆ, ಶಿರದಲ್ಲಿ ಮುಡಿದಿದ್ದ ಪರಿಪರಿಯ ಕುಸುಮಗಳು, ನಾನಾ ರೀತಿಯಾದ ಕುಸುಮಗಳಂತೆ. ಇದಕ್ಕರ್ಥ ಹೀಗೆ ಮಾಡಿದರೆ ಶ್ರೀನಿವಾಸ ಅಲ್ಲಿ ಏನು ನಾನಾ ರೀತಿಯಾದ ಹೂವುಗಳನ್ನು ಹಾಕೊಂಡಿದ್ದ, ಆ ಹೂವುಗಳು ಚೆನ್ನಾಗಿ ಅರಳಿ ಪರಿಮಳಿಸುತ್ತ ದೆಸೆ ದೆಸೆಗೆ ಹರಿಯುತ್ತದೆ, ವಾಸನೆ ದಿಕ್ಕ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಈ ಅರ್ಥ ಮಾಮೂಲು ಗೊತ್ತಾಗುತ್ತೆ. ಇನ್ನೊಂದರ್ಥ ಯಾವುದು ಅಂದ್ರೆ ಹೇಳ್ತಾರೆ, ಸ್ವಪ್ನವೃಂದಾವನಾಖ್ಯಾನದಲ್ಲಿ ವಾದಿರಾಜರು, ನಾನು ಸ್ವಪ್ನವೃಂದಾವನಾಖ್ಯಾನವನ್ನ ಮಾಡಿದೆ, ಈ ವೃಂದಾವನಾಖ್ಯಾನವನ್ನ ಹಯಗ್ರೀವ ದೇವರಿಗೆ ಅರ್ಪಣೆ ಮಾಡಿದೆ, ಹಯಗ್ರೀವ ದೇವರು ಈ ವೃಂದಾವನಾಖ್ಯಾನವೆಂಬ ಪರಿಮಳವನ್ನ ಪುಷ್ಪವನ್ನ ಜಿಘ್ರನ್ ಬಿಭ್ರತ್ ಸ್ವಮೂರ್ಧನಿ, ದೇವರು ಈ ವೃಂದಾವನಾಖ್ಯಾನವೆಂಬ ಸಹಸ್ರದಳ ಪದ್ಮವನ್ನ ತಾನು ವಿಶೇಷವಾಗಿ ಮೂಸಿ ನೋಡಿ ತಲೆ ಮೇಲಿಟ್ಟುಕೊಂಡ ಅಂತ ಹೇಳ್ತಾರೆ. ಅಂದರೆ ಈ ಕುಸುಮಗಳೆಂಥವು, ದೇವರ ತಲೆ ಮೇಲಿರುವಂತಹ ಕುಸುಮಗಳು ಯಾವುದು ಅಂದ್ರೆ ಭಗವಂತನ ಭಕ್ತರಾಗಿರತಕ್ಕಂಥ ಮಧ್ವಾಚಾರ್ಯರೇ ಮೊದಲಾದ ಮಹಾನುಭಾವರು ಮಾಡಿದಂಥ ಗ್ರಂಥಗಳೇ ಕುಸುಮಗಳು. ಆ ಗ್ರಂಥಗಳನ್ನ ಭಗವಂತ ಅದರ ಸುವಾಸನೆಯನ್ನ ನೋಡಿ ವಿಶೇಷವಾಗಿ ಅದು ದೇವರ ಶಿರಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ, ನೀವೆಲ್ಲ ಮಾಡಿದ್ದು ಅಲ್ಲಿ ಕಳಗ್ ಬಿಸಾಳಲ್ಲಪ್ಪ ನಾನು ತಲೆ ಮೇಲೆ ಇಟ್ಕೊಳ್ತೀನಿ ಅಂತ ಇಟ್ಕೊಂಡ, ಅದು ದೇವರ ಶಿರಸ್ಸಿನಲ್ಲೇ ಆ ಗ್ರಂಥಗಳೆಲ್ಲ ಅರಳಿ 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 ಎಲ್ಲಾ ದಿಕ್ಕಿಗೆ ಒಳ್ಳೆ ಸುವಾಸನೆ ಬರ್ತಾ ಇದೆ. ಅದಕ್ಕೆ ನೋಡಿ ಪ್ರತಿಯೊಬ್ಬ ಗ್ರಂಥಕಾರರು, ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಟಿಪ್ಪಣಿಕಾರರು ಬರೆದ ಗ್ರಂಥಗಳೆಲ್ಲ ಚೆನ್ನಾಗಿ ಅರಳಿವೆ, ಎಲ್ಲ ಪ್ರಸಿದ್ಧಿ ಬಂದಿವೆ, ವಿಶೇಷವಾಗಿ ಬಂದಿವೆ. ಎಲ್ಲ ನೋಡಿ ಜಯತೀರ್ಥರ ಮೊದಲುಕೊಂಡು ಎಲ್ಲರೂ ಬರೆದ ಗ್ರಂಥಗಳು ಅಂದ್ರೆ ಭಗವಂತ ಅರಳುವಂತೆ ಮಾಡಿ ಅದರ ಸುವಾಸನೆ ಹೊರಗೆ ಬರುವಂತೆ. ಹೇಗೆ?
ದಸ ದಿಕ್ಕುಗೆ ದೆಶೆ ದೆಶೆಗೆ ದಿಕ್ಕು ದಿಕ್ಕಿಗೆ ಬರ್ತಾ ಇದೆ ಅಂತ ಒಂದರ್ಥ. ಅಂದ್ರೆ ದೊಡ್ಡವರು ಮಾಡಿದ ಆ ಗ್ರಂಥಗಳನ್ನ ಭಗವಂತ ಸ್ವೀಕಾರ ಮಾಡಿ ಪುಷ್ಪಗಳಂತೆ ಇಟ್ಟುಕೊಂಡಿದ್ದಾನೆ ಅಂತ. ಇನ್ನ ಹೇಳ್ತಾರೆ ನೋಡಿ, ಈ ಪುಷ್ಪಗಳು ಎಲ್ಲಾ ಕಡೆ ಕಾಣುತ್ತೆ, ಭಾಗವತದಲ್ಲೂ ಅಷ್ಟೇ. ಬಂದ ಸ್ವಾಮಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಆನೆ ಕೂಗಿ ಕರೆದರೆ ಬಂದ. ಬಂದ ಕೂಡಲೇ ಅಂಥ ಸ್ಥಿತಿಯಲ್ಲೂ ಕೂಡ ಸರೋವರದ ಕಮಲವನ್ನೇ ಕಿತ್ತಿಕೊಟ್ಟದ್ದು. ಯಾಕೆ ಕಮಲ ಕೊಟ್ಟದ್ದು ಅಂತ ಹೇಳಿದರೆ, ಕಮಲ ಹೊರಗಿನ ಕಮಲ ಮೇಲೆ ರೆಪ್ರೆಸೆಂಟೇಟಿವ್ ಅಷ್ಟೇ, ಒಳಗಿನ ಕಮಲ ಕೊಡತಾ ಇದ್ದೇನೆ. ಅಂದರೆ ದೇವರ ಶಿರಸ್ಸಿನಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳ ಹೃದಯ ಕಮಲಗಳೇ ಅವರು ಪುಷ್ಪವಾಗಿ ಅರ್ಪಣೆ ಮಾಡಿದ್ದಾರೆ. ಆ ಪುಷ್ಪಗಳೆಲ್ಲವೂ ಕೂಡ ಅರಳಿ ಅರಳಿ ವಾಸನೆ ಬರ್ತಾ ಇವೆ. ಅಂದರೆ ಆ ಭಗವಂತ ಯಾವ ಯಾವ ರೀತಿ ಅವರಲ್ಲಿ ಪ್ರಕಟ ಆಗ್ತಾ ಇದ್ದಾನೋ ಅದು ದಶ ದಿಕ್ಕಿಗೆ ಬರ್ತಾ ಇದೆ. ಭಗವಂತ, ನಾನು ಎಲ್ಲರ ಹೃದಯ ಕಮಲಗಳನ್ನು ವಿಶೇಷವಾಗಿ ನಾನೇ ಇದ್ದು ಪ್ರಕಟ ಆಗುವಂತೆ ಮಾಡುತ್ತಾ ಇದ್ದೇನೆ. ಇನ್ನ ಒಂದು ಪರಿಪರಿಯ ಕುಸುಮಗಳು, ಪರಿಪರಿಯ ಅಂತ ಹೇಳ್ತಾ ಇದ್ದಾರೆ. ಪರಿಪರಿಯ ಕುಸುಮಗಳು ಹೇಗಾಗುತ್ತೆ ಅಂದ್ರೆ, ಯಾವ ಯಾವ ಲೋಕದಲ್ಲಿರುವ ಯಾವ ಯಾವ ಜ್ಞಾನಿಗಳು ಮಾನಸಿಕವಾಗಿ ಯಾವ ಯಾವ ಪುಷ್ಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಇದ್ದಾರೋ ಆ ಮಾನಸಿಕ ಪುಷ್ಪಗಳೆಲ್ಲ ಬಂದು ಶ್ರೀನಿವಾಸನ ಹತ್ರ ಬೀಳ್ತಾ ಇವೆ. ಯಾರು? ಕುಂಭಾರ ಭೀಮ. ಭಂಡಕಾರಕ ಭೀಮನ ಮೃದಾಭರಣಗಳಿಗೊಳಿದ ಹೇಗೆ ಆತೇನು ಇದು ತಂದು ಶ್ರೀನಿವಾಸ ದೇವರು ಕೊಡ್ತಾ ಇದ್ದಿಲ್ಲ, ಮಣ್ಣಿನಿಂದ ಹೂಗಳನ್ನ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಆ ಹೂ ಬಂದು ಶ್ರೀನಿವಾಸನ ಹತ್ರ ಬಿಡ್ತಾ ಇದೆ. ಇದೇನು ಮಣ್ಣಿನ ಹೂ ಬಿಡ್ತಾ ಇದೆಯಲ್ಲ ಅಂದ್ರೆ ಅಲ್ಲಿದ್ದಾನು ಹೋಗು ಅಂತ ಹೇಳ್ತಾರೆ. ಅಂತ ಪುಷ್ಪಗಳು ಎಷ್ಟು ಬಂದು, ಅದಕ್ಕೆ ಪರಿಪರಿಯ ಒಬ್ಬೊಬ್ಬರು ಅವರವರ ಭಕ್ತಿಗೆ ತಕ್ಕಂತ ಏನೇನ್ ಪುಷ್ಪಗಳು ಕೊಡ್ತಾ ಇದ್ದಾರೆ ಅವೆಲ್ಲ ಅರಳಿ ಅರಳೋದು ಹೇಗೆ, ಅವರವರ ಭಕ್ತಿಗೆ ತಕ್ಕಂತೆ ಅರಳತಾ ಇವೆ. ಪರಿಮಳಿಸುತ್ತ ಹರಿಯುತ್ತಿದೆ ದೆಸೆ ದೆಸೆಗೆ. ನೋಡೋ ಕಣ್ಣಿರ್ಬೇಕಷ್ಟೇ ಹೊರತು ಮಾತು ನಾನಾ ರೀತಿ ತಿಳ್ಕೊಳ್ಳುತ್ತೆ. ಇನ್ನ ಹರಿಣ ಕುರುಹಿನ ತೆರದಿ ನೊಸಲ ಕಸ್ತೂರಿ ತಿಲಕ ಹೇಳ್ತಾರೆ. ಹರಿಣ ಕುರುಹಿನ ತೆರದಿ, ಹರಿಣ ಅಂದ್ರೆ ಯಾವುದು? ಜಿಂಕೆ. ಜಿಂಕೆಯ ಕಾಲು, ಕಾಲಿನ ಗುರುತು ಹೇಗಿರುತ್ತೆ? ಯು ಶೇಪ್. ದೇವರಿಗೆ ಇರ್ತಲ್ಲ. ಹರಿಣ ಕುರುಹಿನ ತೆರದಿ ನೊಸಲ ಕಸ್ತೂರಿ ತಿಲಕ. ಆ ತಿಲಕ ಯಾರು ಸ್ವಾಮಿ? ಅಲ್ಲ, ಕಸ್ತೂರಿಯಿಂದ ತಿಲಕ ಮಾಡಿರ್ತಾರೆ ದೇವರಿಗೆ. ಅದ್ ಹೇಗ್ ಮಾಡಿರ್ತಾರೆ? ಯು ಶೇಪ್ ಅಲ್ಲಿ, ಆ ಜಿಂಕೆಯ ಪಾದದ ಗುರುತಿನ ಶೇಪ್ ಅಲ್ಲಿ ಇರುತ್ತದು. ಹರಿಣ ಕುರುಹಿನ ತೆರದಿ, ಹೌದು, ಅದಕ್ಕೆ ಮಾಡಿರ್ತಾರಲ್ಲ ಒಂದು ಕುಂಭ. ಅದ ಸರಿಯಾಗಿ ನೋಡಿದ್ರೆ ಹಾಗೆ ಇದೆ. ಹರಿಣ ಕುರುಹಿನ ತೆರದಿ ನೊಸಲ ಕಸ್ತೂರಿ ತಿಲಕ. ಇನ್ನ ಮುಂದೆ ಹೇಳುತ್ತಾರೆ, ಸಾರಸಿಜ ದಳವ ಧಿಕ್ಕರಿಸುವ ನಯನನ ಕಂಡೇ. ನಯನವ ಕಂಡೇ ಇಲ್ಲ, ನಯನನ ಕಂಡೆ. ಅಂದ್ರೆ ನಯನ ಯಾರಿಗಿರುತ್ತೋ ಅವನು ನಯನನು. ನಯನನ ಕಂಡೇ ಅಂದ್ರೆ ಸರಸಿಜ ದಳವನ್ನ ಧಿಕ್ಕರಿಸುವಂತ ನಯನನ ಕಂಡೆ. ಆ ಏನು ತಾವರೆ ದಳಗಳೇನಿವೆ ಆ ಕಮಲದ ದಳ, ಆ ದಳವೂ ಕೂಡ ಏನು ಚೆನ್ನಾಗಿಲ್ಲ ಅನ್ಬೇಕು, ಅಷ್ಟು ಚೆನ್ನಾಗಿದೆ ದೇವರ ಕಣ್ಣು, ಅಷ್ಟು ಮೃದು, ಅಷ್ಟು ಸುಂದರ, ಅಷ್ಟೇ ಅಂಟಿಲ್ಲ. ಇನ್ನ ಈ ಕಮಲಕ್ಕಾದ್ರೂ ಚೂರ್ ಅಂಟೇನಾದ್ರೂ ಇದ್ದಿರಬಹುದು, ದೇವರ ಕಣ್ಣಿಗೆ ಅಂಟೇ ಇಲ್ಲ. ಧಿಕ್ಕರಿಸುವ ನಯನನ ಕಂಡೇ ಅಂದ್ರೆ ಇಲ್ಲಿ ಒಂದೊಂದು 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 ಭಗವಂತನ ಚಿಂತನೆ ಮಾಡ್ತಾ ಬಂದ್ರೆ ಒಂದೊಂದು ಒಂದೊಂದು ಫಲ ನಮ್ಗೆ ಬರ್ತಾ ಬರುತ್ತೆ. ಭಗವಂತನ ಶಿರಸ್ಸಿನಲ್ಲಿ ಅದ್ಭುತವಾದ ತರಣಿ ಕೋಟಿ ಶತಕ್ಕೆ ತರಣಿ ಶತಕೋಟಿ ರುಚಿಗೆ ಅಧಿಕವೆಂದೆನಿಸುವ ಕಿರೀಟವ ಕಂಡೇ ಎಂದಾಗ ಕಿರೀಟ ಚಿಂತನೆ ಮಾಡಿದರೆ ನಮಗೂ ಕಿರೀಟ ಅಂದರೆ ನಮಗೂ ವಿಶೇಷವಾದ ವ್ಯಕ್ತಿತ್ವ ಅದ್ಭುತವಾದಂತಹ ಕೀರ್ತಿ ಸತ್ಕೀರ್ತಿ ಬರ್ತಾ ಬರುತ್ತೆ. ಇನ್ನ ಶಿರಸ್ಸಿನಲ್ಲಿ ಮುಡಿದಂತಹ ಕುಸುಮಗಳು ಆರಳಿ ಪರಿಮಳಿಸುವುದು ಚಿಂತನೆ ಮಾಡಿದರೆ ನಮ್ಮ ತಲೆಯಲ್ಲೂ ಕೂಡ ನಾವು ಸಂಗ್ರಹ ಮಾಡಿದಂತಹ ಜ್ಞಾನ ಮೊಗ್ಗು ಅದಿನ್ನ ಅರಳಿಲ್ಲ. ಅರಳಿಲ್ಲ ಅಂದ ಅನುಭವಕ್ಕೆ ಬಂದಿಲ್ಲ. ಇನ್ನ ಕೇಳಿದ್ವಿ ಸ್ಟಾಕ್, ಕೇಳಿದ್ವಿ ಸ್ಟಾಕ್ ತಲೆಯಲ್ಲಿದೆ. ಅದನ್ನ ಅರಳಿ ಅದರ ಪರಿಮಳ ನಮಗೆ ಬರಬೇಕು. ಯಾವಾಗ ಬರುತ್ತೋ ಆ ಶ್ರೀನಿವಾಸ ಚಿಂತನೆ ಮಾಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಹರಿಣ ಕುರುಹೀನ ತೆರದಿ ನೊಸಲ ಕಸ್ತೂರಿ ತಿಲಕ, ಆ ಜಿಂಕೆಯ ಪಾದದ ಗುರುತಿನಂತೆ ಆ ಕಸ್ತೂರಿ ತಿಲಕ ಅಂತ ಹೇಳಿದ್ರೆ ಎಲ್ಲಿದೆ? ಹುಬ್ಬಿನ ಮಧ್ಯದಿಂದ ಹೊರಡುತ್ತಲ್ಲ, ಅಂದರೆ ಭ್ರೂಮಧ್ಯದಲ್ಲಿ ಕೇಂದ್ರೀಕರಣ ಆಗಿ ಭಗವಂತನ ಚಿಂತನ ಎಂಬುದು ಆ ಒಂದು ಚಿಂತನೆ ಮಾಡಿದರೆ ಬರುತ್ತೆ. ಇನ್ನು ದೇವರ ಕಣ್ಣನ್ನು ಚಿಂತನೆ ಮಾಡಿದರೆ ನಮ್ಮ ಕಣ್ಣು ಕೂಡ ಅಂಟಿಲ್ಲದೆ ಅವನನ್ನೇ ನೋಡತಾ ಹೋಗುತ್ತೆ. ಸ್ಮರಣ ಕರದಿಂದ ನ್ಯಾವರಸಿದ ಚಾಪವನೇ ಎರಡು ಪೆರ್ಬುಬ್ಬುಗಳು, ತಿರುಹು ತಿಪ್ಪುದ ಕಂಡೇ. ಚೆನ್ನಾಗಿ ಹೇಳ್ತಾರೆ. ಸ್ಮರಣ ಕರದಿಂದ ನ್ಯಾವರಿಸಿದ ಚಾಪವನೇ ಮನ್ಮಥ, ಮನ್ಮಥನ ಚಾಪ ಅಂದರೆ ಧನುಸ್ಸು. ಆ ಧನುಸ್ಸು ಹೇಗಿದೆ ಅಂದರೆ ಆ ನ್ಯಾವರಿಸಿದ ಕರದಿಂದ ನ್ಯಾವರಿಸಿದ, ನ್ಯಾವರಿಸೋದು ಅಂದ್ರೆ ಹೇಗೆ ನ್ಯಾವರಿಸೋದು ಅಂದ್ರೆ ಆ ಇದರಲ್ಲಿ ರಹಸ್ಯ ಹೇಳ್ತಾರೆ. ಮನ್ಮಥನ ಕೈಯಲ್ಲಿ ಧನುಸ್ಸಿರುತ್ತೆ, ಅದು ಮಾಮೂಲಾಗೇ ಇರುತ್ತೆ. ಆದರೆ ಯಾವಾಗಾದರೆ ಬಾಣ ಪ್ರಯೋಗ ಮಾಡಬೇಕಂತಾರೆ, ಅದನ್ನು ಚೂರು ಸ್ಪರ್ಶ ಮಾಡಿದ ಕೂಡಲೇ ಅದು ಹೂವಿನ ಧನುಸ್ಸಾಗುತ್ತೆ, ಹೂವಿನ ಧನುಸ್ಸಿನಂತೆ ಆಗುತ್ತೆ. ಅದಕ್ಕೆ ಕುಸುಮ ಶರ ಅಂತ ಅವರಿಗೆ ಅರ್ಥ ಅಲ್ವಾ? ಬಾಣವು ಕುಸುಮ, ಹಾಗೆ ಶರಸ್ಸು ಕುಸುಮ. ದೇವರ ಎರಡು ಹುಬ್ಬುಗಳು ಹೇಗಿವೆ ಅಂದ್ರೆ ಸರಿಯಾಗಿ ಧನುಸ್ಸಿನಂತೆ ಇವೆ. ಅಂದ್ರೆ ಆ ಯಾರು ಮನ್ಮಥ ಕೈಯಿಂದ ನೇವರಿಸಿದ ಧನುಸ್ಸು ಹೇಗೆ ಮೃದುವಾಗಿ ಚೆನ್ನಾಗಿರುತ್ತೋ ಅಷ್ಟೇ ಅಲ್ಲ, ಹೇಗಿದೆ ನೋಡಿ, ಎರಡು ಪೆರುಬುಬ್ಬುಗಳು ತಿರುಹುತಿಪ್ಪುದ ಕಂಡೆ. ಈ ಧನುಸ್ಸು ಹೀಗೆ ಬಂದು ಚೂರು ಕೊನೆ ಹೀಗೆ ತಿರುಗುತ್ತೆ, ಹಾಗೆ ದೇವರ ಇದು ಕೂಡ ಬಂದು ಚೂರು ತಿರುಗುತ್ತಂತೆ. ಈ ಕೊನೆಗಳು ಚೂರು ತಿರುಗುತ್ತೆ, ಇದನ್ನು ಹೇಳ್ತಾ ಇದ್ದಾರೆ. ಹುಬ್ಬುಗಳು ಪೆರುಬುಬ್ಬುಗಳು, ಪೆರುಬು ಹುಬ್ಬುಗಳು, ಪೆರುಬುಬ್ಬುಗಳು ಭರದಿಂದ ತೂಗುವ ಅತಿ ಮಕರ ಕುಂಡಲ ಕಾಂತಿ ಮಿರುಗುತ್ತಿರೆ ಗಲ್ಲದಲ್ಲಿ ಸರಳ ನಾಸಿಕನ ಕಂಡೇ. ಆತನ ಅದ್ಭುತವಾಗಿರತಕ್ಕಂಥ ಎರಡು ಮಕರ ಕುಂಡಲ ಕಾಂತಿ ಎಲ್ಲಿ? ಆತನ ಗಲ್ಲದಲ್ಲಿ ಹೊಳೆಯುತ್ತಾ ಇದೆ ಅಂತ ಅಲ್ಲ. ಅದು ಹೇಳಬೇಕಾದ್ರೆ ನಾವು ಹಾಕೊಂತೀವಿ, ಫ್ಲಡ್ಲೈಟ್ ಹಾಕಿದ್ರೆ ಹೊಳೆಯಲ್ಲ, ದೇವರದ್ದು ಹಾಗಲ್ಲ. ಆ ಗಲ್ಲ ಎಷ್ಟು ನುಣುಪಾಗಿದ್ದಿದ್ರೆ ಅದರ ಕಾಂತಿ ಅಲ್ಲಿ ಚೆನ್ನಾಗಿ ಹೊಳೆಯಬೇಕು, ಅಷ್ಟು ಚೆನ್ನಾಗಿದೆ ಅಂತ ಆತನ ಕಾಂತಿ. ಅದ ಆ ಗಲ್ಲದಲ್ಲಿ ಕಪ್ಪಾದ ಗಲ್ಲ, ನಮ್ ಪಾಲಿಶ್ ಮಾಡಿ ಚೆನ್ನಾಗಿ ಪಾಲಿಶ್ ಮಾಡಿದ ಹೇಗಿರುತ್ತೆ ಹಾಗೆ ಸ್ವಾಮಿ ಚೆನ್ನ ಹಾಗೆ ಹೇಳಬಾರ್ದು, ಒಳ್ಳೆ ಯಾಕೆ ತಪ್ಪೆ ಅಲ್ಲಿ ಅವನೇ ಇದ್ದಾನಲ್ಲ. ಅಲ್ಲ, ನಮಗೆ ಸಿಗೋ ದುಟ್ಟಾದ ನಾವು ಕೊಡ್ತೀವಪ್ಪ, ನಾವೇನು ಮಣಿಗಳು ಮಾಣಿಕ್ಯಗಳು ರತ್ನಗಳು ಕಂಡಿಲ್ಲ, ನಾ ಕಾಣಿಸಿದ್ದ ಪಾರಿಸ್ ಬಂಡಿ ಈ ಬಂಡಿನ ಕಾಣಿಸಿದ್ದು, ನಮ್ ಸಿಕ್ಕದೆ ನಾವು ಹೇಳ್ತೀವಪ್ಪ, ಇಲ್ಲದ್ದು ಹೇಳಿ ಆತನ ಹೊಳಸೋದು ಯಾಕೆ, ನಮ್ ಸಿಕ್ಕದ್ರೆ ನಾವು ಹೇಳೋಣಂತೆ. ಎಲ್ಲ ಕಡೆ ಅವನೇ ಇದ್ದಾನಲ್ಲ. ಒಟ್ಟಾರೆ ಅವನ ಗಲ್ಲ ಅದ್ಭುತವಾಗಿ ಹೊಳೆಯುತ್ತಾ ಇದೆ, ಅದರ ಮೇಲೆ ಆತನ ಕುಂಡಲ ಕಾಂತಿ, ಮಕರ ಕುಂಡಲ ಕಾಂತಿ ಮಿರಗುತ್ತಿರೇ ಗಲ್ಲದಲ್ಲಿ ಚೆನ್ನಾಗಿ ಹೊಳೆಯುತ್ತಾ ಇದೆ ಅಂತೆ. ಭರದಿಂದ ತೂಗುವತಿ ಅಂತಿದೆ ಅಲ್ಲಿ, ತೂಗುವ ಅತಿ ಕಾಂತಿ ಯಾವುದು? ಮಕರ ಕುಂಡಲ ಅತಿ ಕಾಂತಿ ಎಂಬುದು ಅಲ್ಲಿಗೆ ಸೇರಿಸ್ಕೋಬೇಕು. ಅಲ್ಲಿ ತೂಗುವತಿ ಅಂತ ಹಾಕ್ಬಿಟ್ರಲ್ಲಿ, ಅದಕ್ಕೆ ತೂಗುವತಿ ಅಲ್ಲಿ ಭರದಿಂದ ತೂಗುವ ಮಕರ ಕುಂಡಲ ಅತಿಕಾಂತಿ ಮಿರಗುತ್ತಿರೆ ಅಂತ ಅನ್ವಯ. ಅಥವಾ ಭರದಿಂದ ಅತಿ ತೂಗುವ, ದೇವರು ತುಂಬಾ ಮಾತಾಡ್ಲಿಕ್ಕೆ ಮುಂದೆ ಬರುವಾಗ ಸರ 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 ಕದಲ್ತಾ ಇತ್ತಂತೆ, ಅತಿ ತೂಗುವ ಮಕರ ಕುಂಡಲ ಕಾಂತಿ ಮಿರಗುತ್ತಿರೆ ಗಲ್ಲದಲ್ಲಿ. ಅಲ್ಲ, ಕಾಂತಿ ಮಿರುಗೋದೇನು ಅಂತ
ಮಕರ ಕುಂಡಲಗಳಿವೆ, ಅದರ ಕಾಂತಿ ಅಂದ್ರೇನು, ಅದು ಮಿರುಗೋದು ಅಂದ್ರೇನು ಅಲ್ವಾ? ಶ್ರೀಯತ್ಪತ್ಯೆ ಹೇಳಿ. ಅಲ್ಲಿ ನಿಲ್ಲಿ. ಶ್ರೀಯತ್ಪತ್ಯ ಅಲ್ಲಿ ಹೇಳಿ. ಪತ್ಯ ಅಂತ ಹೇಳ್ತೀರಾ? ಇಲ್ಲ, ಶ್ರೀಯತ್ಪತ್ಯ. ಶ್ರೀಯತ್ಪತ್ಯೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲ ಉಲ್ಲಾಸ ಅಂತ. ಶ್ರೀಯತ್ಪತ್ಯೇ ಹೌದಾ? ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲ ಉಲ್ಲಾಸ. ಸರಿ, ಆತನ ಗುಣಗಳೆಂಬ ಮಾಣಿಕ್ಯಗಳ ಪ್ರಭೆಯ ಜಾಲ ಉಲ್ಲಾಸ ಅಂದ್ರು. ಉಲ್ಲಾಸ ಅಂದ್ರೆ ಏನು ಅಂತ, ಗುಣಗಳೇ ಮಾಣಿಕ್ಯಗಳು, ಮಾಣಿಕ್ಯಗಳ ಪ್ರಭೆಯ ಜಾಲ ಗುಂಪು, ಅದರ ಉಲ್ಲಾಸ ಅಂದ್ರು. ಉಲ್ಲಾಸ ಅಂದ್ರೆ ಏನು ಅಂದ್ರೆ, ಘಟಿಕಾಚಲದಲ್ಲಿ ನಮ್ಮ ಯಾರು ವಿದ್ಯಾಮಂದಿರ ಸಭೆ ಮಾಡಿದ್ರು, ಇದೇ ಘಟಿಕಾಚಲದಲ್ಲಿ ತುಂಬಾ ಒಂದು 2000 ಕಾಲಕ್ಕೆ ಸಭೆಯಲ್ಲಿ ಒಬ್ಬರು ಆಚಾರ ಹೇಳ್ತಾ ಇದ್ರು, ಇದೇ ಶಬ್ದ ಶ್ರೀಯತ್ಪತ್ಯೆ ಅಂತ ಶುರು ಮಾಡಿ ಪ್ರಭಾ ಜಾಲ ಉಲ್ಲಾಸ ಅಂದ್ರು. ನಿಲ್ಲಿ ಅಂದ್ರು. ಏನ್ ಸ್ವಾಮಿ ಉಲ್ಲಾಸ ಅಂದ್ರೇನು? ಅಲ್ಲ, ಗುಣಗಳೇ ಮಾಣಿಕ್ಯಗಳು, ಆ ಮಾಣಿಕ್ಯಗಳ ಪ್ರಭೆ, ಪ್ರಭೆಯ ಜಾಲ, ಪ್ರಭೆಯ ಜಾಲದ ಉಲ್ಲಾಸ. ಉಲ್ಲಾಸ 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 ಅಂದ್ರೆ, ಉಲ್ಲಾಸ ಅಂದ್ರೆ ಏನ್ರಿ, ಉಲ್ಲಾಸ ಅಂದ್ರೆ ಏನ್ ಹೇಳಿ? ಅವರು ಗೊತ್ತಿಲ್ಲ ಸ್ವಾಮಿ. ಹಾ ಗೊತ್ತಿಲ್ಲ ಅಲ್ವಾ, ಹೇಳ್ತೇನೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಇದನ್ನ ನಮ್ಮ ಕಾಶಿಕಾಚಾರ್ಯರು, ಕಾಶಿ ತಿರುಮಲಾಚಾರ್ಯರು ಸುಧಾಕ್ಕೆ ಕಾಶಿಕ ಅಂತ ಟಿಪ್ಪಣಿ ಬರೆದಾರೆ. ಅದರಲ್ಲಿ ಅವರು ಪ್ರಾಣ ಕಾಶಿಕಾ ಟಿಪ್ಪಣಿ ಯಾರಿಗೆ, ವಿದ್ಯಾಮಾನರಿಗೆ. ಅದರಲ್ಲಿ ಹೇಳಿದ್ದಾರೆ ಏನು ಗೊತ್ತಾ, ಉಲ್ಲಾಸ ಅಂದ್ರೆ ಗುಣಗಳೇ ಮಣಿಗಳು, ಮಣಿಗಳ ಪ್ರಭೆಯ ಉಲ್ಲಾಸ ಅಂದ್ರೆ ಪ್ರಾಕಟ್ಯ ಅಂದ್ರು. ಆ ಗುಣಗಳೇ, ಆ ಗುಣಗಳ ವಿಶೇಷ ಪ್ರಕಟ ಆಗುವುದೇ ಉಲ್ಲಾಸ. ಎಲ್ಲೆಲ್ಲಿ ಯಾವ್ಯಾವ ಗುರುಗಳು ಹೇಗೆ ಹೇಗೆ ಹೇಳ್ತಾರೆ, ಅದ್ಭುತವಾಗಿರುತ್ತಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಏನದು ಅಂದ್ರೆ ಹೇಳ್ತಾರೆ, ಭರದಿಂದ ಅತಿ ತೂಗುವ ಮಕರ ಕುಂಡಲ ಕಾಂತಿ ಮಿರಗುತ್ತೀರೆ. ಮಿರುಗೋದು ಅಂದ್ರೆ ಏನು ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ, ದೇವರ ಕುಂಡಲ ಯಾವುದು? ಮಕರ ಕುಂಡಲ ಅಂತ ಹೇಳಿದರೆ ಕೂರ್ಮಾತ್ಮಕ ಕುಂಡಲ, ಚಿಕ್ಕ ಚಿಕ್ಕ ಕೂರ್ಮ ರೂಪಗಳಿಂದ ತಯಾರಾದ ಮಕರ ಕುಂಡಲವದು. ಅಂಥ ಮಕರ ಕುಂಡಲದ ಕಾಂತಿ ಅಂದ್ರೆ ಭಗವಂತನದ್ದೇ ರೂಪ. ಅದು ಹೊರಟು ಬಂದು ದೇವರ ಎರಡು ಗಲ್ಲಗಳಿಗೆ ಬರ್ತಾ ಇದೆಯಂತೆ. ದೇವರ ಎರಡು ಗಲ್ಲಗಳು ಏನು ಅಂದ್ರೆ, ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳುತ್ತಾರೆ, ದೇವರ ಬಿಂಬನ ಎರಡು ಗಲ್ಲಗಳು ಸಂಕರ್ಷಣ ರೂಪಗಳು, ಎರಡು ಸಂಕರ್ಷಣ ರೂಪಗಳು. ಇಲ್ಲಿ ಆ ಕೂರ್ಮ ರೂಪ, ಕೂರ್ಮಾತ್ಮಕವಾದಂಥ ಮಕರ ಕುಂಡಲದಿಂದ ಕೂರ್ಮಾತ್ಮಕ ಭಗವದ್ ರೂಪಗಳು ಹೊಳೆಯುತ್ತಾ ಹೊರಗೆ ಬರ್ತಾ ಇವೆ ಕಾಂತಿ. ಅದು ಬಂದು ಆತನ ಸಂಕರ್ಷಣಾತ್ಮಕ ಈ ಗಲ್ಲಕ್ಕೆ ಬಂದು ಎರಡೂ ಸೇರಿದರೆ ಅಲ್ಲಿ ಹೊಳೆತ ವಿಶೇಷವಾಗಿ ಅಂದ್ರೆ ಎರಡೂ ರೂಪಗಳ ಮಿಶ್ರಣ ಆಗ್ತಾ ಇದೆ. ಅದನ್ನು ಹೇಳ್ತಾ ಇದ್ರು ಮಿರುಗುವ ಅಂತ ಹೇಳಿದ್ರು. ಭರದಿಂದ ಅಂದ್ರೆ ಆ ಕಾಂತಿ ಅಲ್ಲಿ ಬಂದು ಈ ಕಾಂತಿ ಆ ಕಾಂತಿ ಸೇರಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ನೋಡಿ. ನೋಡಿ, ಮಕರ ಕುಂಡಲ ಅಂತ ಹೇಳಿದ್ರಲ್ಲ, ಮಕರ ಕುಂಡಲ ಅಂದ್ರೆ ದೇವರ ಕುಂಡಲ ಎಂಥದ್ದು ಅಂತ ನೋಡಬೇಕಲ್ಲಿ. ಅದು ಕೂರ್ಮಾತ್ಮಕ ಕುಂಡಲ ಅಂದ್ರು. ಕೂರ್ಮ ಅಂದ್ರೆ ಹೇಗಿರುತ್ತೆ ಸಹಜವಾಗಿ ಅದರ ಬಣ್ಣ ಅಂದ್ರೆ ಕಂದು ಬಣ್ಣ, ಬ್ರೌನ್ ಅಲ್ವಾ, ಡಾರ್ಕ್ ಬ್ರೌನ್, ಡಾರ್ಕ್ ಬ್ರೌನ್ ಅಂತ ಕಾಂತಿ ಹೊರಗೆ ಬರ್ತಾ ಇದೆ. ಈತನ ಗಲ್ಲ ಕಪ್ಪು, ಇಲ್ಲಿಂದ ವಿಶೇಷವಾದ ಈ ಕಾಂತಿ ಅಂದ್ರೆ ಏನು ನೀಲಿ ಬಣ್ಣದ ಕಾಂತಿ ಗಲ್ಲದಿಂದ ಬರ್ತಾ ಇದೆ. ಆ ಕಾಂತಿ ಎರಡು ಮಿಕ್ಸ್ ಆದ್ರೆ ಬಂದು ಬರುವ ಕಾಂತಿ ಹೊರಗಿದೆಯಲ್ಲ ಅದು ಅಂದ್ರೆ ಏನು, ಕೂರ್ಮ ರೂಪಗಳು ಸಂಕರ್ಷಣ ರೂಪಗಳು ಒಟ್ಟಾಗಿ ಬರುವಂತಹ ಭಗವತ್ ರೂಪಗಳೇ ಕಾಂತಿಯಲ್ಲಿ ನಿಲ್ತಾ ಇವೆ. ಅದು ಚಂದ ಹೊಳಿತಾ ಇದೆ, ಆ ಹೊಳಪು ಆ ರೂಪದ್ದು ಅಂತ ಹೇಳ್ತಾ ಇದ್ದಾರೆ. ಚಿಂತನೆ ಮಾಡಿದರೆ ಎಲ್ಲ ಸತ್ಯವಾದ ವಿಚಾರವೇ. ಇಲ್ಲಿ ಯಾವುದು ಕೂಡ ಏನು
ಎಕ್ಸಾಗರೇಷನ್ ಇಲ್ಲ, ನಮ್ಮ ತಲೆಗೆ ಬಂದಂತೆ ಕಲ್ಪನೆ ಇಲ್ಲ, ಎಲ್ಲ ಷೋಡಶಿ ಪ್ರಕಾರ ಹೋಗ್ತಾ ಇದ್ರೆ ಹಾಗೇ ಬರ್ತಾ ಬರುತ್ತೆ. ಇದನ್ನ ನೋಡಿದಾಗ ದೇತಿರ್ಥರ ಮಾತು ನೆನಪೋಗುತ್ತೆ, ಶ್ರೀಯಃಪತ್ಯೇ ಅಂತ ಹೇಳಿದಾಗ ಉಲ್ಲಾಸ. ಅದರಿಂದ ಸಕಲಾಬದ್ಧ ತಮಸೆ, ಎಲ್ಲ ದೋಷಗಳನ್ನ ಚೆನ್ನಾಗಿ ನಾಶ ಮಾಡಿಬಿಡುತ್ತಂತೆ ದೇವರ ಮಿಕರ ಕುಂಡಲ ಕಾಂತಿ ಹೊಳೆಯುತ್ತಾ ಹೊಳೆಯುತ್ತಾ. ಅದನ್ನು ಚಿಂತನೆ ಮಾಡಿದರೆ ಸಾಕು, ಅದರಿಂದ ನಮ್ಮ ಎಲ್ಲ ಅವಿದ್ಯಾ ದೋಷವೆಲ್ಲ ಪರಿಹಾರ ಆಗಿಬಿಡುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಎರಡು ಸಾಲ್ ಪಂಕ್ತಿ ದಂತಗಳೆಸೆವ ಕರ್ಪೂರ ಕರಡಿಗೆ ಎಂದದಲಿ ವದನ ಎಳೆ ನಗೆ ಕಂಡೆ. ಎರಡು ಸಾಲ್ ಪಂಕ್ತಿ ದಂತಗಳು ಹೇಗೆ ಕರ್ಪೂರದ ಕರಡಿಗೆಯಂತೆ, ಚೆನ್ನಾಗಿ ಆ ಸಂಪುಟ ಇದ್ರೆ ಹೇಗಿರುತ್ತೆ ಬಾಯಿ, ಅಚ್ಚಿಕ್ಕ ಬಾಯಿ ಚೆನ್ನಾಗಿದೆ, ಅದರಲ್ಲಿ ಎಲ್ಲ ಕರ್ಪೂರದಂತೆ ಹೇಗೆ ಕರ್ಪೂರ ಬಿಳ್ಳಿಗಳೆಲ್ಲ ಸರಿಯಾಗಿ ಸಾಲಾಗಿಟ್ಟರೆ ಡಬ್ಬಿಯಲ್ಲಿ ಹೇಗಿರುತ್ತೆ ಆ ತರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕರ್ಪೂರದ ಕರಡಿಗೆ ಆ ಬಾಯಿ ಇಲ್ಲದೆ ಮುದ್ದು ತಾರೋ ರಂಗ ಎದ್ದು ಬಾರೋ ಅಂತಾರೆ. ಹೌದಾನೆ, ಮೇಲಿನ ತುಟಿ ವಾಸುದೇವ, ಕಳ ತುಟಿ ಸಂಕರ್ಷಣ, ಎರಡು ದಂತ ಪಂಕ್ತಿಗಳು ಪ್ರದ್ಯುಮ್ನ, ಮತ್ತೆ ಹುಳಿಯಲ್ವಾ ಚೆನ್ನಾಗಿದೆ ಹೇಳ್ತಾ. ಎರಡು ಸಾಲ್ ಪಂಕ್ತಿ ದಂತೆಗಳು ಎಸೆವ ಕರ್ಪೂರ ಕರಡಿಗೆ ಎಂದದಲಿ ವದನ ಎಳೆನ್ನಗೆ ಕಂಡೆ. ಭೀಮಸಂಸ್ಥಾಪನ ಪ್ರಕರಣದಲ್ಲಿ ಎಲ್ಲ ಹೇಳಿದ್ರು, ನಗು ಯಾವ ರೂಪ ಅಂತ ಹೇಳಿಲ್ಲ ನೋಡಿ ಅಲ್ವಾ. ಎರಡು ತುಟಿಗಳು ಹೇಳಿದ್ರು, ಹಲ್ಲುಗಳು ಹೇಳಿದ್ರು, ಎಲ್ಲ ಹೇಳಿದ್ರು, ಆತನ ತುಟಿಯಿಂದ ಬರುವ ನಗು ಅದ್ಯಾವ ರೂಪ ಹೇಳಿಲ್ಲ. ಆತ ನಮ್ಮ ಮೇಲೆ ಅನುಗ್ರಹ ಮಾಡಿದಾಗ ಹೇಳ್ತಾರೆ, ಭ್ರೂ ವಿಜೃಂಭದಿಂದ ಭಾಗವದಲ್ಲಿ ಬರುತ್ತೆ, ಆತನ ಹುಬ್ಬುಗಳು ಚೂರು ಕದಲಿತಂತೆ. ಅಂದ್ರೆ ಸಂಸೂಚಿತ ಭೂರಿ ಅನುಗ್ರಹಂ, ನಮ್ಮ ಮೇಲೆ ಪೂರ್ಣ ಅನುಗ್ರಹ ಅಂತ ಹೇಳಿದ್ರೆ ಆ ಅನುಗ್ರಹ ಅಂಬುದು ಹುಬ್ಬಿನಿಂದ ಗೊತ್ತಾಗ್ಬಿಡುತ್ತೆ. ಆ ವಿಶೇಷವಾಗಿ ಹುಬ್ಬುಗಳು ಚೂರು ಕದಲಿವೆ, ಆ ಕದಲಿದೆ ಹೇಗೆ ಕದಲಿದೆ ಅಂದ್ರೆ ಅದು ನೋಡಿದಕೊಳ್ಳೆ ಗೊತ್ತಾಗುತ್ತೆ ದೇವರು ನಮ್ಮ ಮೇಲೆ ಪೂರ್ಣ ಅನುಗ್ರಹ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ. ಅನುಗ್ರಹ ಮಾಡ್ಲಿಕ್ಕಿದ್ದಾಗ ಹುಬ್ಬು ಹೇಗೆ ಹಾರಾಟ ಆಗುತ್ತೆ ಆ ಹಾರಾಟ ಇದೆ ಅಂತ. ಅಲ್ಲಿ ಯಾವ ರೂಪ ಪ್ರಕಟ ಆಗುತ್ತೆ ಹೇಳಿಲ್ಲ, ನಗೆಯಲ್ಲಿ ಯಾವ ರೂಪ ಇದೆ ಗೊತ್ತಿಲ್ಲ, ಅದೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ವದನ ಎಳೆ ನಗೆ ಕಂಡೆ, ಆ ನಗು ಕೂಡ ಪೂರ್ಣ ನಗು ಅಲ್ಲ, ಎಳೆಯಾದ ನಗು ಬರುತ್ತಂತೆ, ಮುಗುಳು ನಗೆ, ಮುಗುಳು ನಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ನಗುವಲ್ಲಿ ಯಾವ ರೂಪ ಬರುತ್ತೆ, ಮತ್ಸ್ಯ ರೂಪ ಭಗವಂತ ಬರ್ತಾನೆ, ಭಗವಂತನ ನಗು ಮತ್ಸ್ಯ. ಯಾಕೆ ನಮ್ಮ ನಗು ಬರಬೇಕಾದ್ರೆ ಎಲ್ಲಿ ಬರಬೇಕಾತ, ವರುಣನಾಲಯ ಕೈದಿದಡೆ ವಿನೋದ ಹಾಸ್ಯವು ಅಲ್ವಾ. ಆತನ ಬಾಯಿ ತುಂಬ ಆ ನಗು ಬಂದಾಗ ಆ ನಗು ಎಂಥದ್ದು ಅಂದ್ರೆ ಏನು ವಿಶೇಷವಾಗಿರತಕ್ಕಂಥ ಮತ್ಸ್ಯಾತ್ಮಕವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅದನ್ನು ವಾಜರಾಜರು ವರ್ಣನೆ ಮಾಡ್ತಾರೆ, ನೀವು ಮೀನನ್ನು ನೋಡಿದ್ದೀರಾ ಅಂತ ಹೇಳ್ತಾರೆ, ಏ ನೋಡಿಲ್ಲ, ಆ ನಗು ಬಹಳ ಚೆನ್ನಾಗ್ತಾ ನೋಡಪ್ಪ ಅಂತ ಹೇಳ್ತಾರೆ. ಆ ಮತ್ಸ್ಯನಿಗೆ ಭಗವಂತ ನಗೋದು ಬಹಳ ಚೆನ್ನಾಗಿರುತ್ತಂತೆ. ಅದಕ್ಕೆ ನಮಗೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ, ಅವನ ಕುರಿತು ಹಿಡಿಸ್ಕೊಂಬೋದಿಲ್ಲ, ಆದ್ರಿಂದ ನಮಗೆ ಆ ಸಬ್ಜೆಕ್ಟ್ ಗೊತ್ತಿಲ್ಲ. ವರಾಹದೇವರು ನಗೋದು ಹೇಳ್ತಾರೆ, ವ್ಯಾಸೋದ್ಭಕ್ತನ ಹೇಳ್ತಾರೆ, ಕಿಲಿ ಕಿಲಿ ನಗುವ ವರಾಹನ ಕಂಡೆ ಅಂದ್ರು. ನಮಗೆ ವರಾಹನ ಪರಿಚಯವೇ ಇಲ್ಲ, ನಗುತ್ತಾನೆ ಎಂಬುದು ಗೊತ್ತೇ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತಂತೆ ವರಾಹದೇವರು ನಗುವುದು ಕೂಡ. ಅಷ್ಟೇ ಅಲ್ಲ, ಆತನ ಕಣ್ಣನ್ನು ವರ್ಣನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅನ್ನ ಕಣ್ಣು, ಎಷ್ಟು ಚೆನ್ನಾಗಿದೆ ಅದು ನೋಡಿದವರಿಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನೋಡಿದ್ರ ನಮ್ಮ ವ್ಯಾಸತ್ವಜ್ಞರು ಪೂಜೆ ಮಾಡಿದಂತಹ ವರಾಹದೇವರು ಮೂರ್ತಿ ವಾಟ್ಸಪ್ ಅಲ್ಲಿ ಕಳಿಸಿದ್ದೆ ಒಂದ್ಸಲ, ಅದ್ಭುತ ಮೂರ್ತಿ, ಅದನ್ನ ನೋಡಿ ಹಾಗೆ ಹೇಳಿರ್ಬೇಕು, ಮೂರ್ತಿ ಅಷ್ಟು ಚೆನ್ನಾಗಿದ್ರೆ ಸ್ವಾಮಿ ಹೇಗಿರಬೇಕು ಅಂತ ಅವರಿಗೆ, ಅಷ್ಟು ಚೆನ್ನಾಗಿದೆ ಹೇಳ್ತಾರೆ. ಗಿರಿಯ ತಿರುಮಲ ಸಿಂಧು ವಿಜಯ ವಿಠಲನ್ನ ನೋಡಿ, ಗಿರಿಯ ತಿರುಮಲ ಸಿಂಧು, ತಿರುಮಲ ಗಿರಿಯ ಸಿಂಧು, ಗಿರಿಯ ತಿರುಮಲ ಸಿಂಧು ಅಂತ ಹಾಕ್ಬಿಟ್ರಲ್ಲಿ ತಿರುಮಲ. ತಿರು ಅಂದ್ರೆ ಒಳ್ಳೆದಾದ, ಮಲ ಅಂದ್ರೆ ತಿರುಮಲೈ ಅಂತ. ತಿರುಮಲ ಅಂದ್ರೆ ಒಳ್ಳೆ ಪವಿತ್ರವಾದ ಬೆಟ್ಟ. ಬೆಟ್ಟ, ಆ ಬೆಟ್ಟದಲ್ಲಿರುವ ಸಿಂಧು ಯಾರು, ವಿಶೇಷವಾದ ಕರುಣಾ ಸಮುದ್ರ ಭಗವಂತ ವಿಜಯ ವಿಠಲನ್ನ ಸುರಿಯುವ ಅಧರಾಮೃತ ಕಂಡೇ ಎಲ್ಲಿ, ಉತ್ಸವದಲ್ಲಿ. ದೇವರ ಅಧರಾಮೃತವನ್ನ ಕಂಡೇ ಉತ್ಸವದಲ್ಲಿ. ಕಿರಿ ಬೆವರು ಮೊಗದಲ್ಲಿ ಬರಲು ಮೌಕ್ತಿಕದಂತೆ. ದೇವರು ಬಂತು ನೋಡಿ ಅಂತವರಿಗೆ, ಕಿರಿ ಬೆವರು ಮೊಗದಲ್ಲಿ ಬರಲು ಮೌಕ್ತಿಕದಂತೆ, ಶಿರಸ ಮೊಗ ಪರಿಯಂತ ಈ ಪರಿಯಲ್ಲಿ ಕಂಡೆನ. ಶಿರಸ್ಸಿನಿಂದ ವಿಶೇಷವಾಗಿ ಮೊಗ ಪರಿಯಂತ ಈ ತರ ನಾ ಕಂಡೆ. ನೀವು ನೋಡಿದ್ದೀರಾ, ಇಷ್ಟೆಲ್ಲ ಯಾಕೆ ವರ್ಣನೆ ಮಾಡಬೇಕು, ನಿಮಗೆ ಕಾಣಲ್ಲಲ್ಲ, ಈ ಚಿಂತನೆ ಮಾಡಿದಾರ ನಿಮ್ಗೆ ಅಲ್ಲಿ ಕಲ್ಪನೆ ಬಂದೀತು ಅಂತ ವಿಜಯರಾಯರ ಅದ್ಭುತವಾಗಿರತಕ್ಕಂತಹ ಭಗವಂತನ ದರ್ಶನ ಮಾಡಿ ಹೇಳತಕ್ಕಂಥದ್ದು. ಇನ್ನ ಮುಂದೆ ಹೇಳ್ತಾ, ಕಿರಿ ಬೆವರು ಮೊಗದಲ್ಲಿ ಬರಲು ಮೌಕ್ತಿಕದಂತೆ. ಈ ಬೆವರು ಕುರಿತು ಏನೋ ಕೇಳಿದ್ರಲ್ಲ ನೀವು, ದೇವರ ಬೆವರು ಅಲ್ಲ, ಎಲ್ಲಿಂದ ಬಂದದಾಕೆ ಅಲ್ವಾ, ನಾದೇ ಕೇಳಿದ್ದು. ನೀವು ಬೆವರು ಕುರಿತು ಏನೋ ಕೇಳಿದ್ದೀರಾ ಅಂತ ಕೇಳಿದೆ ಅಲ್ವಾ. ದೇವರ ಬೆವರಿನ ರೂಪದಲ್ಲಿ ಅರ್ಥ ಏನು, ದೇವರ ಬೆವರು ಬೆವರಾಗಿ ಲಕ್ಷ್ಮೀದೇವಿ ಬಂದು ಅಲ್ಲ, ದೇವರಿಂದ ಬರುವ ಬೆವರು ದೇವರೇ ಆಗ್ಬೇಕಲ್ಲ, ಲಕ್ಷ್ಮೀದೇವಿ ಹೇಗಾಗ್ತಾಳೆ, ಡೌಟೇ ಬರ್ಲಿಲ್ವಾ ಅಲ್ವಾ. ದೇವರ ಬೆವರು ಲಕ್ಷ್ಮೀದೇವಿ ಅಂತ ವಿರಜಾನದಿ ಎಲ್ಲ ಏನಿದು ಅಂದ್ರೆ, ದೇವರ ಬೆವರು ದೇವರೇ. ಆ ಬೆವರು ಹೊರಗೆ ಬರ್ತಾ ಇದ್ರೆ, ಆ ಸ್ವಾಮಿಯ ರೂಪ ಬರ್ತಾ ಇದ್ರೆ ಬೆವರು ಬೀಳತ್ತಲ್ಲ ಕಳೆಗೆ, ಬೀಳಬಾರದು ಅಂತ ಆಕೆ ಆ ರೂಪದಲ್ಲಿ ತಾನು ನಿಂತಿದ್ಲು. ಆ ಭಗವದ್ ರೂಪವನ್ನ ಧಾರಣೆ ಮಾಡಿದ್ದು, ದೇವರ ಬೆವರನ್ನ ಧಾರಣೆ ಮಾಡುವ ತಾಕತ್ತೆ ಯಾರಿಗಿಲ್ಲ, ಲಕ್ಷ್ಮೀದೇವಿಗೆ ಮಾತ್ರ. ಅದಕ್ಕೆ ಆ ದೇವರ ಬೆವರನ್ನ ಆ ಆಕಾರದಲ್ಲೇ ಲಕ್ಷ್ಮೀದೇವಿ ಧಾರಣೆ ಮಾಡಿ, ತಾನು ಆ ಬೆವರನ್ನು ಧಾರಣೆ ಮಾಡಿದ ಕೂಡಲೇ ಆಕೆಯಲ್ಲಿ ಆನಂದ ಉದ್ರೇಕ ಆಗ್ಬಿಡ್ತಂತೆ. ಎಂಥ ಸ್ವಾಮಿಯ ಬೆವರು ಧಾರಣೆ ಮಾಡಿದ್ನಲ್ಲ ಅಂತ ಆಕೆ ಕರಗೋದ್ಲಂತೆ, ಕರಗಿ ಹೋಗಿ ನದಿ ಅಂತ ಹರಿದು ಬಿಟ್ಲು ಅಲ್ವಾ. ಎಷ್ಟು ಮೈ ಮರೆತು ಹೋಗಿರುತ್ತೆ ಆಕೆಗೆ, ಅದನ್ನು ಹೇಳ್ತಾ ಇದ್ದಾರೆ. ಅಂತಹ ಸ್ವಾಮಿ ಕಿರುಬೆವರು ಮೊಗದಲ್ಲಿ ಬರಲು ಅಂದ್ರೆ ಲಕ್ಷ್ಮೀದೇವಿಯೇ ಹೊತ್ತು ಬರ್ತಾ ಇದ್ದಾಳೆ ಆ ಬೆವರಿನ ರೂಪದಲ್ಲಿ. ಸ್ವಾಮಿ ಚೂರು ನಾನು ಹೊರೀತೀನೋ ಅಂತ ಅಂದ್ರೆ ಕಿರುಬೆವರು, ಯಾಕೆ ಪೂರ್ಣ ಬೆವರು ಬರಲಿಲ್ಲ, ಬಂದು ಇದು ವೈಕುಂಠ ಆಗ್ಬಿಡುತ್ತೆ ಅಲ್ವಾ. ಪೂರ್ಣ ಬೆವರು ಬಂದು ಅದು ಹೊರದು ಬಿಟ್ಟು ವಿರಜಾನದೇ ಆಗ್ಬಿಟ್ರೆ ಗತಿ ಏನು ಅಂದ್ರೆ, ಇಲ್ಲ ಇದೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವೈಕುಂಠದಲ್ಲಿ ಹೇಗೆ ವಿರಜಾನದಿ ಇದೆಯೋ ಹಾಗೆ ಶ್ರೀನಿವಾಸನ ಪಾದದಲ್ಲಿ ನದಿ ಹರಿತಾ ಇದೆ, ತೋರಿಸ್ತಾರಲ್ಲಿ ನದಿ ಹರಿತಾ ಇದೆ ಶ್ರೀನಿವಾಸನ ಪಾದದಲ್ಲಿ, ಆತನ ಬೆವರೇ ಅಂದ್ರೆ ವಿರಜಾನದಿ ಹರಿತಾ ಇದೆ ಅಂತ ಹೇಳ್ತಾರೆ. ಹರಿತಲಿ ಕಿರಿ ಬೆವರು ಮೊಗದಲ್ಲಿ ಬರಲು ಮೌಕ್ತಿಕದಂತೆ, ಶಿರಸ ಮೊಗ ಪರ್ಯಂತ ಈ ಪರಿಯಲ್ಲಿ ಕಂಡೆನ. ಇಷ್ಟು ಆತನ ಶಿರಸ್ಸಿನಿಂದ ಮುಖ ಪರ್ಯಂತ ಹೇಳಿದರೆ, ಇನ್ನ ಕಂಠದ್ದು ಹೇಳ್ತಾ ಬರ್ತಾ ಇದ್ದಾರೆ. ಕಂಬು ಕಂಠ, ಒಳ್ಳೆ ಶಂಖದಂತೆ ಕಂಠ. ಕೊರಳತ್ರಿರೇಖೆ, ಆ ಕಂಬು ಕಂಠ ಅಂದ್ರೆ ಅದು ಒಂದು ವೇಳೆ ತಾಂಬೂಲ ಹಾಕಿದ್ರೆ ಹೊರಗೆ ಕಾಣಿಸ್ಬೇಕಂತ ಕೆಂಪು, ಆ ಥರ ಒಳ್ಳೆ ಹೊಳೆಯುವಂತಹ ಟ್ರಾನ್ಸ್ಪರೆಂಟ್ ಅದ್ಭುತವಾದ ಕಂಠ. ಕೊರಳ ತ್ರಿರೇಖೆ, ಮೂರು ರೇಖೆಗಳು, ರಾಮ ಕೃಷ್ಣ ಕಪಿಲ, ಹೌದಾ ಕಂಠ ಅಲ್ವಾ. ಭಗವಂತನ ರೂಪಗಳು, ಅದಕ್ಕೆ ಬಿಂಬ ಸಂಸ್ಥಾಪನ ಪಕ್ಕನ ಇಟ್ಕೊಂಡ್ಬಿಟ್ರೆ ಶ್ರೀನಿವಾಸನ್ ನೋಡಿದಾಗ ಎಲ್ಲ ರೂಪಗಳ ಪಟ್ಟಿ ಫಳ 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 ಹೊಳಿತಾ ಬರುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅರ್ಥ ಅಲ್ವಾ, ಪ್ರಾಕ್ಟೀಸ್ ಮಾಡ್ತಾ ಬರಬೇಕು, ಚೆನ್ನಾಗಿರುತ್ತೆ. ಕಂಬು ಕಂಠ ಕೊರಳ ತ್ರಿರೇಖೆ, ಕಂಬು ಚಕ್ರ ಪಿಡಿದ ಹಸ್ತ, ತಾಮ್ರಮಯದ ಕರತಳ ಕಾಂತಿ. ಎರಡು ಕೈಗಳಲ್ಲಿ ಶಂಖ ಚಕ್ರ ಹಿಡಿದಿದ್ದಾರೆ ಭಗವಂತ. ಕಂಬು ಶಂಖ ಚಕ್ರ. ಇನ್ನ ಹಸ್ತ ಅದು ಹೇಗಿದೆ? ತಾಮ್ರಮಯದ ಕರತಳ ಕಾಂತಿ. ಅಂದ್ರೆ ದೇವರ ಕೈಗೆ ತಾಮ್ರ ತೊಡೆದು ಹಾಕಿದ್ದಾರೆ ಇಲ್ಲ, ಆತನ ಕೈ ಕೆಂಪಾದ ಕಾಂತಿ. ತಾಮ್ರ ಅಂದ್ರೆ ಹೇಗೆ ಅಂದ್ರೆ ಅದು ಚೆನ್ನಾಗಿ ಒಳ್ಳೆ ತಾಮ್ರ ಇರಬೇಕು, ಮಿಕ್ಸ್ಡ್ ಆಗಿರಬಾರದು. ಒಳ್ಳೆ ತಾಮ್ರ ಚೆನ್ನಾಗಿ ಒಳ್ಳೆ ಹೊಳೆತಿದ್ರೆ ಹೇಗಿರುತ್ತೆ ಅಂತ ಕಾಂತಿ ಇದೆ ಅಂತ ದೇವರದ್ದು. ಕರತಳ ಕಾಂತಿ ಕೈಯಲ್ಲಿ ಯಾವ ರೂಪ? ನಾಲ್ಕು ಕೈಗಳಲ್ಲ ಆತನದ್ದು. ಬಲ ಮೇಲ್ಗೈಯಲ್ಲಿ ಇಡೀ ಭುಜಗಳು ಎಲ್ಲ ವಾಸುದೇವ ರೂಪ, ಹಸ್ತಗಳು ವಾಸುದೇವ ರೂಪ, ಅಲ್ಲಿರುವಂತಹ ಬೆರಳುಗಳೆಲ್ಲ ಐದು ಬೆರಳುಗಳು ಶ್ರೀನಿವಾಸನದ್ದು, ನಾರಾಯಣ ಹೆಬ್ಬೆರಳು ನಾರಾಯಣ, ನಂತರ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಹಾಗೆ ಬೆರಳುಗಳಿಗಿರತಕ್ಕಂಥ ಉಗುರುಗಳೆಲ್ಲ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಹಾಗೆ ಎಡ ಮೇಲ್ಗೈ ಸಂಕರ್ಷಣ ರೂಪದಿಂದ ತಯಾರಾದ ಮೇಲ್ಗೈ, ಆ ಹಸ್ತೇಂದ್ರಿಯವು ಸಂಕರ್ಷಣ ಹೌದಾ? ಹಸ್ತ ಹಸ್ತವು ಸಂಕರ್ಷಣ ರೂಪಗಳಿಂದ ತಯಾರಾದದ್ದು. ಬೆರಳುಗಳು ಮಾತ್ರ ನಾರಾಯಣಾದಿ ರೂಪಗಳು, ಉಗುರುಗಳಷ್ಟೇ. ಹಾಗೆ ಕಳ ಎಡ ಕಳಗೈ ಅದು ಪ್ರದ್ಯುಮ್ನ ರೂಪ, ಹಾಗೆ ಬಲ ಕೆಳಗೈ ಅನಿರುದ್ಧ ರೂಪ. ಇಷ್ಟಾದರೆ ಮೇಲೆ ಎರಡು ಕೈಗಳಲ್ಲಿ ಶಂಖ ಚಕ್ರ, ಚಕ್ರ ವಿಶ್ವರೂಪ ಹೌದಾ? ಅನೇಕ ವಿಶ್ವರೂಪಗಳಿಂದ ತಯಾರಾದಂತಹ ಶಂಖ, ಅದ ಮೇಲೆ ಚಕ್ರ ಯಾವ ರೂಪಗಳು? ಅಲ್ಲ, ಶಂಖ ತಯಾರಾದದ್ದು ಯಾವ ರೂಪದಿಂದ, ಚಕ್ರ ತಯಾರಾದದ್ದು ಯಾವ ರೂಪದಿಂದ? ಹೌದು, ಪ್ರಧಾನ ಚಕ್ರ ತಯಾರಾದ ವಿಶ್ವ ತೈಸ ಪ್ರಾಜ್ಞ ತುರ್ಯ ಹೌದಾ? ನಾಲ್ಕರಲ್ಲಿ ಚಕ್ರ ಯಾವುದು? ಅಲ್ವಾ, ಚಕ್ರ ಶಂಖ ಯಾವ್ದರಿಂದ ತಯಾರಾಯಿತು? ಶಂಖ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಚಕ್ರ ಸಾವಿರ ಅರೆಗಳಲ್ಲಿ ವಿಶ್ವಾದಿ ರೂಪಗಳು. ಇಡೀ ಚಕ್ರ ಪೂರ್ಣವಾಗಿ ತಯಾರಾದದ್ದು ಯಾವುದರಿಂದ? ವಿಶ್ವರೂಪಗಳಿಂದ ತಯಾರಾದದ್ದು, ತೈಜಸ ರೂಪಗಳಿಂದ, ಪ್ರಾಜ್ಞ ತುರಿಯ ಈ ರೂಪಗಳಿಂದ ಶಂಖ ಚಕ್ರ ಗದಾ ಪದ್ಮ ಭಗವಂತನದ್ದು. ಈತ ಎರಡೇ ಹಿಡ್ಕೊಂಡಿದ್ದಾನೆ, ಮೇಲೆ ಎರಡು ಹಿಡ್ಕೊಂಡಿದ್ದಾನೆ, ಒಂದು ಕಟಿಯಲ್ಲಿ ಹಸ್ತ, ಒಂದು ವರದ ಹಸ್ತ, ಅದನ್ನೇ ಹೇಳ್ತಾ ಇದ್ದಾರೆ. ಕಂಬು ಚಕ್ರ ಪಿಡಿದ ಹಸ್ತ, ತಾಮ್ರಮಯದ ಕರತಳ ಕಾಂತಿ, ಅಂಬುಜ ನಾಭ ವಿಜಯ ವಿಠಲ, ಸಂಭ್ರಮದಿಂದ ಪೊಳೆವುದ ಕಂಡೇ ಅಂಬುಜ ನಾಭ ರತುನ ಭಾಸ ಪೊಳೆವುದ ಕಂಡೇ. ಆತನ ಕೈಗಳೆಲ್ಲ ರತ್ನದಂತೆ ಹೊಳೆಯೋದು ಕಂಡೇ. ಇನ್ನೊಮ್ಮೆ ಹೇಳ್ತಾರೆ, ಕಡಗ ಕಂಕಣ ಮೇಲು ಕೈಯ ಸರಪಳಿ ಬಳೆ ಜಡಿತ ದುಂಗುರ ಬೆರಳೊಳಗೆ ಒಂದೊಂದು ನೀಡಿದೊಳು ಬಂದಿತ್ತಾಯತ ವಂಕಿ ರಂಜಿಸಿ ಕೊಡುವ ಮಾಡಿ ಕೂಡುವ ಕೊಡುವ ಅಲ್ಲ ಕೂಡುವ ಕೂಡುವ ಮಾಣಿಕ ಹಸ್ತ ಕಟಿಕರ ಶೃಂಗಾರ ಪಡಿಗಾಣೆ ನಾನು ಮತ್ತಾವಲ್ಲಿ ಚತುರ್ದಶ ಪೊಡವೀಶ ಸುಂದರ ವಿಜಯ ವಿಠಲನ ಕಡುತೇಜ ವಿಗ್ರಹವ ಬಿಡದೆ ನಾ ಕಂಡೇ. ಏನೇ ನೋಡೋಣ, ಕಡಗ ಕಂಕಣ ಮೇಲು ಕೈಯ ಸರಪಳಿ ಬಳೆ, ಬಳೆ ಒಂದಲ್ಲ ಸರಪಳಿ, ಬಳಿಗಳ ಸರಪಳಿದಂತೆ. ಹಾ ನೋಡಿ, ಕಂಕಣ ಕಂಕಣ ಇದೆ, ಆದ ಮೇಲೆ ಮೇಲು ಕೈಯ ಸರಪಳಿ ಬಳೆ, ಚೈನ್ ಸರಪಳಿ ಕಂಕಣದಿಂದ ಸರಪಳಿ ಬಳೆ ಜಡಿತದ ಉಂಗುರ. ನೋಡಿ, ಸರಪಳಿ ಬಳೆ ಜಡಿತದ ಉಂಗುರ ಅದು ಹೇಗಿದೆ? ಬೆರಳೊಳಗೆ ಒಂದೊಂದು ಒಂದೊಂದು ಬೆರಳೊಳಗೆ ಒಂದೊಂದು ಒಂದೊಂದು ಹಾಕಿದ್ದಾರೆ. ಚೈನ್, ತಕ್ಕಂತ ಚೈನ್ ಹಳದಿ ನಮ್ಮೂರು ಹಾಕ್ತಾ ಇದ್ರಲ್ಲ ಬಳೆ ಉಂಗುರ, ಉಂಗುರಕ್ಕೆ ತಕ್ಕಂತ ಚೈನು ನೀವು ಹಾಕ್ತೀರಾ? ಎಂದ ಹಾಕಿದಿರಾ? ಇಲ್ಲ, ಮಕ್ಕಳಿಗೆ ಹಾಕ್ತೀರಾ? ಅದು ಹೇಗೆ ಹಾಕ್ತೀರಾ? ಅದು ಐದು ಉಂಗುರ, ಐದು ಚೈನ್ ಆ ಬಡೆಗೆ ಜಾಯಿಂಟ್ ಆಗ ಅಲ್ವಾ? ಮತ್ತೆ ಈ ಕೂಸು ಹಾಗೆ ಹಾಕೊಂಡಿದ್ದಾರೆ. ಅಲ್ವಾ ಕಡಗ ಕಂಗಣ ಮೇಲು ಕೈಯ ಸರಪಳಿ ಬಳೆ ಜಡಿತದುಂಗುರ, ಜಡಿತವಾಗಿದೆ ಬೆರಳೊಳಗೆ ಒಂದೊಂದು ನೀಡಿದೋಳು, ವಿಶೇಷವಾಗಿ ಒಂದೊಂದು ಬೆರಳಲ್ಲಿ ನೀಡಿದೋಳು. ಬಂದಿ ತಾಯತ, ತಾಯತ ಕಟ್ಟಿದಾರಂತ ಆತನಿಗೆ. ಆತ ಯಾರ ಮಗ? ದೇವಕಿ ದೇವಿ ಮಗ. ಬೆಳೆದದ್ದಲ್ಲಿ ಯಶೋಧಾ ದೇವಿಯಲ್ಲಿ ಪೂತಣ ಎಲ್ಲರೂ ಬಂದಾಗ ತಾಯತ್ತುಗಳು ಕಟ್ಟಿ ಕಟ್ಟಿ ಕೊರಡು ತುಂಬ ತಾಯತ್ತುಗಳೇ ಆಗಿತ್ತು ಆತನಿಗೆ. ಓಕೆ, ಬಂದಿ ತಾಯತ ವಂಕಿ ರಂಜಿಸಿ ಕೂಡುವ ಮಾಣಿಕ ಹಸ್ತ ಕಟಿಕರ, ಒಳ್ಳೆ ಮಾಣಿಕ್ಯಗಳಿಂದ ತುಂಬಿರುವಂತಹ ವಿಶೇಷವಾದ ಕಟೀಲಿಟ್ಟ ಕರ ಮಾಣಿಕ್ಯಗಳನ್ನು ತುಂಬಿದೆ ಶೃಂಗಾರ. ಆ ಕೈ ಆ ಸೊಂಟದಲ್ಲಿ ಇಟ್ಟದ್ದೇ ರೀತಿ ಬಹಳ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಏನಪ್ಪ ನಾವು ಇಡ್ತೀವಿ ದೇವರು ಇಟ್ಟ, ನಮ್ಗೇನ ಅಂತ ಏನು ಸುಂದರ ಏನು ಅರ್ಥ ಆಗಲ್ಲ ಶೃಂಗಾರ, ನಮ್ಗೆ ಅವ್ರನ್ನೇ ಕೇಳಬೇಕಾಗುತ್ತೆ ಹೇಳ್ತಾರೆ. ಮಾಣಿಕ ಹಸ್ತ ಕಟಿ ಕರ ಶೃಂಗಾರ, ಆ ಕೈಯಲ್ಲಿರುವ ಭಗವದ್ ರೂಪಗಳು ಅಂದ್ರೆ ಆತನ ಕೈಯೇ ಆತನ ರೂಪಗಳು. ಕಟಿ ಭಗವದ್ ರೂಪ ಇದೆ, ನರಸಿಂಹ ರೂಪಗಳು ಕಟಿಯಲ್ಲಿರುವುದೆಲ್ಲ ನರಸಿಂಹ ರೂಪಗಳು ಬಂದಿವೆ. ಆ ಎರಡೂ ರೂಪಗಳು ಸೇರಿ ಹೊಳೆತ ಏನು ಬರ್ತಾ ಇದೆ ಅದ್ಭುತವಾದ್ದು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಏನು ಮಾಡಬೇಕು? ಷೋಡಶಿ ಬಿಂಬ ಸಂಸ್ಥಾಪನಾ ಪ್ರಕರಣ ತಲೆಯಲ್ಲಿಟ್ಟುಕೊಂಡು ಶ್ರೀನಿವಾಸ ನೋಡ್ತಾ ಹೋಗಬೇಕು. ಅವ ಮಾತ್ರ ಅಲ್ಲ, ದಿನಾಗ್ಲೂ ಅಷ್ಟೇ. ಎಲ್ಲಿಗೆ ಹೋದ್ರೂ ಅದೇ ರೂಪಗಳು ನೋಡ್ತಾ, ನೋಡ್ಲಿಕ್ಕೆ ಒಂದು ಗಂಟೆ ಬೇಕಾಗುತ್ತೆ. ಇಲ್ಲಮ್ಮ, ಮನೆಯಲ್ಲಿ ಅವನನ್ನ ಈ ತರ ದಿನಾಗೂ ಚಿಂತನೆ ಮಾಡಿ ಮಾಡಿ ಅಭ್ಯಾಸ ಆದರೆ, ಅಭ್ಯಾಸ ಎಷ್ಟಾಗಿರಬೇಕು ಅಂತ ಹೇಳಿದರೆ ಅವನು ಒಂದು ಸಲ ನೋಡಿದಾಗ ಅಲ್ಲೇನು ಐದು ನಿಮಿಷ ಎರಡು ನಿಮಿಷ ಇರ್ತೀರಾ ಅದರೊಳಗೆ ಪ್ರಿಂಟ್ ಜೆರಾಕ್ಸ್ ಸರ್ ಅಂತ ತೆಗೆದಂತೆ ಬರಬೇಕು. ಹೌದಾ? ಹೇಳ ಕಿರೀಟ ನೋಡ್ಕೊಂಡು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಸರಸರ ಬರವಲ್ಲ, ಸರಸರ ಸರ ಬಂದ್ಬಿಡುತ್ತೆ ಆ ರೂಪಗಳೆಲ್ಲ. ಒಂದು ಸಲ ನೋಡಿದ ಕೂಡಲೇ ಬಂದ್ಬಿಡುತ್ತೆ. ಅಭ್ಯಾಸ ಮಾಡಬೇಕು. ಹೌದಾ? ಹಾಗಾದ್ರೆ ಏನ್ ಮಾಡಬೇಕು? ಆಗ ಷೋಡಶಿಯಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣ ಓದಕ್ಕೆ ಬರ್ಕೊಂಡು ಅದನ್ನು ಚೆನ್ನಾಗಿ ಬರೆಸಿದ್ದೇನೆ, ಅದನ್ನ ತಲೆಯಲ್ಲಿ ಚೆನ್ನಾಗಿ ಚಿಂತನೆ ಮಾಡಿ 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 ನಿತ್ಯವೂ ಚಿಂತನೆ ಮಾಡ್ತಾ ಅಭ್ಯಾಸ ಮಾಡಬೇಕು. ಇನ್ನ ಪಡಿಗಾಣೆ ನಾನು ಮತ್ತಾವಲ್ಲಿ, ಇಂಥ ತನ್ನ ರೂಪಗಳಿಂದಲೇ ಹೊಳೆಯುತ್ತ ಆ ರೂಪಗಳ ಕಾಂತಿ, ಆ ಒಂದೊಂದು ಅವಯವ ಅವಯವ ತಯಾರಾದ ಆ ಅನೇಕ ರೂಪಗಳಿಂದ ತಯಾರಾದ ಆಯಾ ಅವಯವ, ಆ ಅವಯವದಿಂದ ಹೊರಬರುವ ಕಾಂತಿ, ಆ ರೂಪದೇ ಕಾಂತಿ, ಆ ರೂಪದ್ದೇ ಕಾಂತಿ, ಆ ರೂಪದ್ದೇ ಕಾಂತಿ ಅಂದ್ರೆ ಆ ಕಾಂತಿಯೂ ಆ ರೂಪವೇ. ದೇವರ ಕಾಂತಿಗೂ ದೇವರ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಹೌದಾ? ಆ ಥರ ಬರ್ತಾ ಇದೆ ಅಭೇದ. ಆ ಚಿಂತನೆ ಮಾಡಿ ಇದಕ್ಕೆ ನಾನೆಲ್ಲೂ ಕಾಣಯ್ಯ, ಯಾಕೆ ಇಂಥ ರೀತಿಯಾದ ವ್ಯವಸ್ಥೆ ಯಾರಿಗೂ ಇಲ್ಲ. ಪಡೆಗಾಣೆ ನಾನು ಮತ್ತಾವಲ್ಲಿ, ಚತುರ್ದಶ ಪೊಡವೀಶ ಸುಂದರ ವಿಜಯ ವಿಠಲನ, ಹದಿನಾಲ್ಕು ಲೋಕಕ್ಕೆ ಈಶನಾದ ವಿಜಯ ವಿಠಲ. ಅರ್ಥ ಆಯ್ತಾ? ವಿರಾಟ್ ರೂಪದ ಚಿಂತನೆ ಮಾಡ್ತಾ ಇದ್ದಾರೆ. ವಿರಾಟ್ ರೂಪವನ್ನು ಚಿಂತನೆ ಮಾಡುತ್ತಾ ಇಂಥ ವಿರಾಟ್ ರೂಪ ಕಡು ತೇಜ ವಿಗ್ರಹವ ಬಿಡದೆ ನಾ ಕಂಡೆ ಅಂದ್ರೆ ಅವರನ್ನ ಏನು ಡೈರೆಕ್ಟಾಗಿ ಕರ್ಕೊಂಡು ಹೋಗಿ ದೇವ್ರ ಮುಂದೆ ನಿಲ್ಲಿಸ್ತಾ ಇದ್ರು. ಅಪಾದ ಪೌಡಿ ಪರ್ಯಂತ ಎಡಬಿಡದೆ ನೋಡಿದ್ರಂತೆ. ನಮ್ಮನ್ನು ನಿಲ್ಲಿಸಲಿ ಒಂದು ಗಂಟೊತ್ತು, ಗೋಡೆ ಕುಂಬಿ ನೋಡ್ತಾ ಇರ್ತೀವಿ. ದೇವರು ನೋಡಿದ್ರೆ ಬಹಳ ಸ್ವಲ್ಪ ಆಗಿರುತ್ತೆ, ಗಂಟೊತ್ತಿನಲ್ಲಿ ದೇವರ ಸ್ವಲ್ಪ ಹೊತ್ತು ನೋಡ್ತೀವಿ. ಮಿಕ್ಕದ್ದೆಲ್ಲ ಆಚಾರ ಹೀಗಂದ್ರ ಅದಂದ್ರ ಇದನ್ನ ಯಾವುದು ಆ ದೀಪಸ್ಥಾಲು ಅದು ಇದು ನೋಡ್ತಾ ಇರುತ್ತೆ, ಕಣ್ಣು ತಲೆಯೆಲ್ಲ ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ ದೇವರಲ್ಲೇ ನಿಲ್ಲಬೇಕಾ, ನಮಗೂ ಕೂಡ ನಿಲ್ಲಬೇಕಾ? ಒಂದ್ ವೇಳೆ ಕರ್ಕೊಂಡು ಹೋದ್ರೆ ಷೋಡಶಿ ತಲೆಯಾಗಿಟ್ಕೊಳ್ಳಿ, ದೇವರನ್ನ ಪೂರ್ತಿ ಅಪಾದ ಮೌಳಿ ಪರ್ಯಂತ ಎಲ್ಲಾ ರೂಪಗಳ ಚಿಂತನೆ ಮಾಡಿ 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 ನಮಸ್ಕಾರ ಮಾಡೋದ್ರೊಳಗೆ ಪೋಂಡಿ ಅಂತ ಹೇಳ್ಬಿಡ್ತಾರೆ ಅವರು, ಹೊರಗೋದು ಅಲ್ವಾ, ಎಷ್ಟು ಉದ್ದಕ್ಕಿದೆ. ನಂತರ ಮತ್ತೆ ಹೇಳ್ತಾ ಇದ್ದಾರೆ, ಸೋಲು ಮುಡಿಯ ಪೂವ ಸಿರಿದೇವಿಯ ನಿಜ ಮಾಲೆ. ಇನ್ನೇನಿದೆ ಅಂತ ಹೇಳ್ತಾ ಇದ್ದಾರೆ, ಆ ವಿಶೇಷವಾಗಿರತಕ್ಕಂತ ಹಾರಗಳನ್ನ ಹೇಳ್ತಾ ಇದ್ದಾರೆ. ಸೋಲು ಮುಡಿಯ ಪೂವ ಸಿರಿದೇವಿಯ ನಿಜ ಮಾಲೆ. ಇದೇನಿದು ಸೋಲು ಮುಡಿಯ ಅಂದ್ರೆ, ಈ ತಲೆ ಗಂಟು ಹಾಕ್ತಾರಲ್ಲ, ತಲೆ ಗಂಟು ಹಾಕೋದು ಹೆಣ್ಣು ಮಕ್ಕಳು ಎರಡು ರೀತಿ, ನಿಮ್ಗೆ ಗೊತ್ತಿರ್ಬೇಕಲ್ವಾ, ನಮ್ಗೇನು ಗೊತ್ತಾಗುತ್ತೆ ಅಲ್ಲ. ಅದು ಹೇಗೆ, ಈ ತಲೆ ಅಭ್ಯಂಗನ ಸ್ನಾನ ಮಾಡಿದಾಗ ಚೂರು ಬಿಟ್ಟು ಮುಡಿ ಹಾಕಿರ್ತಾರೆ, ಅದು ಹೇಗಿರುತ್ತೆ, ಮುಡಿ ಸೋಲ್ತಾ ಇರುತ್ತೆ, ಸಡಿಲಾಗ್ತಾ ಇರುತ್ತೆ, ಸೋಲು ಅಂದ್ರೆ ಸಡಿಲಾಗ್ತಾ ಇರುತ್ತೆ, ಮುಡಿ ಹಾಕಿದ್ರು ಬಿಚ್ಚ ಹೋಗ್ತಾ ಇರುತ್ತೆ. ಸೋಲು ಮುಡಿಯ ಪೂವ ಸಿರಿದೇವಿಯ, ಆಕೆಯ ಮುಡಿ ಸೋಲು ಮುಡಿ, ಆ ಹೂವು ಕೂಡ ಸೋಲುವಂಥದ್ದು. ಅಂದ್ರೆ ಆಕೆ ತಲೆ ಮೇಲೆ ಇರ್ತಾ ಇದೆಯಂತೆ, ಸರಸರ ಪಕ್ಕಕ್ಕೆ ಬೀಳತಾ ಇದೆಯಂತೆ. ಅಂತ ಲಕ್ಷ್ಮೀದೇವಿಯ ರೂಪಗಳಿಂದ ತಯಾರಾದ ಮಾಲೆ, ಸಿರಿದೇವಿಯ ನಿಜ ಮಾಲೆ. ಹೌದು, ಆಕೆಯ ಎಂದೆಂದು ಬಾಡದ ಅರವಿಂದ ಮಾಲೆಯ ಅಂತ ಹೇಳಿದ್ರಲ್ಲ, ಆ ಮಾಲೆಯೆಲ್ಲ ಅಂತಹದ್ದೇ ಇದೆ. ಇನ್ನ ಹೌದಾ, ಲಕ್ಷ್ಮೀದೇವಿಯೇ ಒಂದೊಂದು ಹೂವಲ್ಲಿದ್ದಾಳ ಅಂದ್ರೆ ಅಯ್ಯೋ ರಾಮ, ಲಕ್ಷ್ಮೀದೇವಿ ಏನು, ಭಗವಂತನ ವರ್ಣನೆ ಮಾಡುತ್ತಾರೆ ಭಾಗವತದಲ್ಲಿ. ಇಲ್ಲಿ ನಮ್ಮ ಹೃದಯದಲ್ಲಿರುವ ಭಗವಂತನ ವರ್ಣನೆ ಮಾಡುತ್ತಾರೆ. ಹೇಗಿದ್ದಾನೆ, ಒಳ್ಳೆ ಅರವಿಂದ ಮಾಲೆ ಹಾಕೊಂಡಿದ್ದಾನೆ, ಆ ಮಾಲೆಯ ವಾಸನೆ ಬಹಳ ಚೆನ್ನಾಗಿದೆ, ಆ ವಾಸನೆಗೆ ದುಂಬಿಗಳೆಲ್ಲ ಗುಯ್ಯನ್ನು ತಿರುಗ್ತಾ ಇವೆ ಅಂದರು. ಏನಿನ್ನ ನಮ್ಮ ಹೃದಯದಲ್ಲಿ ಮಾಲೆ ಅದರ ಸುತ್ತ ದುಂಬಿಗಳು ಎಲ್ಲಿ ತಿರುಗುತ್ತಪ್ಪ, ನಮ್ ಕಾಣಿಸ್ಬೇಕಲ್ಲ ಶಬ್ದ ಅಂದ್ರೆ, ಮುಕ್ತರೇ ಮುಕ್ತ ಬ್ರಹ್ಮರು ದೇವರ ಆ ಮಾಲೆ ಸುತ್ತ ದುಂಬಿಗಳಂತೆ ತಿರುಗ್ತಾ ಇದ್ದಾರೆ. ಅಂದರೆ ಆ ಹೂವಿನಿಂದ ಬರುವಂತಹ ಪುಷ್ಪದ ವಾಸನೆ ಗಂಧ ಜ್ಞಾನ ಅದ್ಭುತವಾಗಿ ಮುಕ್ತ ಬ್ರಹ್ಮರಿಗೆ ಉಪದೇಶ ಆಗ್ತಾ ಇದೆ ಅಂತ ಹೇಳುತ್ತಾರೆ. ಇನ್ನು ಯಾರಲ್ಲಿ ಉಪದೇಶ ಕೊಡೋದು, ದೇವರ ಕೊರಳಲ್ಲಿ ಕೂತು ಲಕ್ಷ್ಮೀದೇವಿ ಅಲ್ವಾ. ಮತ್ತೆ ಆಕೆಯ ಹೂವೆಂಥದ್ದು, ಆಕೆ ಮುಡಿದ ಹೂವು, ಹೂವು ಅಂದ್ರೆ ಗಂಧ ಜ್ಞಾನ ಕೊಡತಕ್ಕಂತಹ ಅದ್ಭುತವಾದ ಚಿಂತನೆಗಳು ಆಕೆಯ ಹೂವು. ಅಲ್ಲಿಂದ ಬರುವುದೆಲ್ಲ ವಿಶೇಷ ಸುಗಂಧ ಅಂದ್ರೆ, ಒಂದು ನಾನು ಒಂದು ಮಾತು ಹೇಳಿದೆ, ಆ ಮಾತು ಹೇಳಿದ್ರೆ ಮಾತಿನಿಂದ ಒಳ್ಳೆ ತಿಳುವಳಿಕೆ ಬಂತು, ಅದು ಗಂಧ ಮಾತು ಹೂವು. ಲಕ್ಷ್ಮೀದೇವಿಯ ಶಿರಸ್ಸಿನಲ್ಲಿ ಎಂಥೆಂಥ ಚಿಂತನೆಗಳಿವೆಯೋ, ಆ ಚಿಂತನೆಗಳಿಂದ ಎಂಥ ಜ್ಞಾನ ಗಂಧ ಹೊರಗೆ ಬರುತ್ತೋ ಅದನ್ನೆಲ್ಲ, ಅದೆಂಥದ್ದು ಅಂದ್ರೆ ಆಕೆ ತಲೆಯಲ್ಲಿ ಇಟ್ಕೊಂಡು ಯಾವಾಗ ಇಟ್ಕೊಂಡಿರಲ್ಲ ಅಂದ್ರೆ ಚೂರು ಬಿಡ್ತಾಳಂತ ಆಕೆ. ಯಾಕೆ ಅಂದ್ರೆ ಎಲ್ಲಾರು ಚೂರು ತಗೊಳ್ಳಿ ಅಂತ ಆಕೆ ಬಿಡ್ತಾರೆ. ನೋಡಿ ಪಾಪ, ಎಲ್ಲ ಭಕ್ತರು ಕೂತಿರ್ತಾರೆ, ಫೋಟೋ ಗಿಟ್ಟು ಹೋಗಿ ಬಿದ್ದು ಕೂಡ ಅಯ್ಯೋ ಬಿತ್ತು ಬಿತ್ತು ಅಂತ ಆನಂದ ಪಡ್ತಾರೆ. ಮತ್ತೆ ಲಕ್ಷ್ಮೀದೇವಿ ಬಿಡಲ್ವೆ, ಒಂದು ಹೂವನ್ನು ಬಿಡಲ್ವೆ, ಅದಕ್ಕೆ ಸೋಲು ಮುಡಿಯ ಪೂವ ಸಿರಿದೇವಿಯ ನಿಜ ಮಾಲೆ. ಇನ್ನ ಆಕೆಯಲ್ಲಿ ಕೂತು ಬಿಟ್ಟು ಕೊಳ್ಳೆ, ಅಪ್ಪ ನಾನು ಸ್ವಲ್ಪ ಸೇರಿ ಚೆನ್ನಾಗಿರುತ್ತಲ್ಲ ಅಂತ ಬ್ರಹ್ಮದೇವರಿಗೆ ಅನಿಸ್ತಂತೆ. ಅದಕ್ಕೆ ಕೌಸ್ತುಭ ಹಾರ, ಅಲ್ಲೂ ಕೂಡ ಆಕೆ ನಾನೇ ಕೊಡ್ತೀನಿ ಅಂತ ಆಕೆ, ನಾನು ಕೊಡ್ತೀನಿ ಬಾಪ್ಪ ಅಂತ ಹೇಳಿ ತನ್ನ ಉಡಿಯಲ್ಲಿ ಬ್ರಹ್ಮದೇವರನ್ನ ಕೂಡಿಸಿಕೊಂಡ್ಲು. ಕೌಸ್ತುಭ ಹಾರ, ಬ್ರಹ್ಮದೇವರು ಬರ್ತಾ ಇದ್ದಾರೆ. ಉರ ವಿಶಾಲನ ಕಂಡೆ, ನರಸಿಂಹ ರೂಪಗಳೇ ಉರಸ್ ವಿಶೇಷವಾಗಿ ಸ್ಥಾನಗಳಿದೆ. ಆ ರೀತಿಯಾಗಿ ಉರ ವಿಶಾಲನ ಕಂಡೆ. ಇನ್ನ ತಾಳೆಸರ ಎಲೆ ತುಳಸಿ ಹೀರ ಹಾರ ಪದಕ ಏಳು ಸರಿಗೆ ಉದರ ಏಳು ಲೋಕವ ಕಂಡೆ.
ತಾಳೆಸರ ಅಂತೆ, ತಾಳೆಸರ ಅಂದ್ರೆ ತಾಳೆ ಅಂದ್ರೆ ತಾಳೆ ಹೂವು ಗೊತ್ತಾ? ತಾಳೆ ಹೂವಿನ ಸರ, ತಾಳೆ ಸರ ಅಲ್ಲ, ತಾಳೆ ಹೂವಿನಂತೆ ಹೊಳೆಯುವಂತಹ ಸಾಲಗ್ರಾಮದ ಸರ, ಸಾಲಗ್ರಾಮದ ಸರ ತಾಳೆ ಸರ, ಅಥವಾ ಬಂಗಾರದಲ್ಲಿ ತಾಳೆ ಹೂವಿನಂತೆ ಮಾಡಿದ್ದು ಆಗಿರಬಹುದು, ಅಥವಾ ಈತಗ ಅವೆಲ್ಲ ಆಗ್ಬೇಕು. ಇವರು ಕಂಡದ್ದು ಬೇರೇನೆ ಕಂಡಿದಾರಲ್ಲ, ಏನು ತಾಳೆ ಸರ ಅಂತ ಹೇಳಿದರೆ ಭಗವಂತನ ವಿಶೇಷವಾಗಿರತಕ್ಕಂಥ ರೂಪಗಳದ್ದೇ ಮಾಲೆ ತಾಳೆ ಸರ ಅಂದ್ರು. ಏನು ತಾಳೆ, ತಾಳೆ ಗೆರೆ, ತಾಳೆವಾಳೆ, ತಾಳೆ ಪತ್ರಗಳು, ಹೌದಾ? ಹಿರಿಯರು ಬರದಂತಹ ಗ್ರಂಥಗಳೇ, ಆ ಗ್ರಂಥಗಳೇ ಮಾಲೆಯಾಗಿ ಧಾರಣೆ ಮಾಡಿದ್ದಾನೆ ಭಗವಂತ. ತಾಳೆ ಸರ ಅಲ್ಲಿ ನೋಡು, ತಾಳೆ ಸರ ಎಳೆ ದುಳಿಸಿ ತುಳಸಿ ಮಾಲ, ಅದು ಎಳೇ ಇರ್ಬೇಕಂತ ತುಳಸಿ, ಅವಾಗೆ ತೆಗೆದಿರಬೇಕು. ನಾವು ವಾರಕ್ಕೊಂದ್ಸ ತೆಕ್ಕೊಂತೀವನ ಅದು ಹೆಂಗಿರುತ್ತದೆ, ಅವಾಗೆ ತೆಗೆದಂತ ತುಳಸಿ ಚೆನ್ನಾಗಿ ಹಾರ ಕಟ್ಟಿರ್ಬೇಕು. ಆ ಹಾರ ಕೂಡ ಸುಮ್ಮನೆ ಅಡ್ಡಡ್ಡ ಕಟ್ಟಿರಬಾರ್ದು, ದುಂಡಾಗಿ ತೋಮಾರ ತರ ಕಟ್ಟಿರ್ಬೇಕು ತುಳಸಿ. ಹಾಗೆ ಕಟ್ಟರೆ ಚೆನ್ನಾಗಿರುತ್ತೆ ಸ್ವಾಮಿದು. ಏನ್ ಹೇಳ್ತಾರೆ, ಹೀರ ಹಾರ ಪದಕ ಎಷ್ಟು, ಏಳು ಸರಿಗೆ ಅಲ್ವಾ? ಕರೆಕ್ಟ್ ಹೇಳ್ತಾ ಇದ್ದಾರೆ, ಲೆಕ್ಕ ಕರೆಕ್ಟ್ ಹೇಳ್ತಾ ಇದ್ದಾರೆ. ಮೊದಲನೆಯದು ಹೀರ ಅಂದ್ರು, ಹಾರ ಅಂದ್ರು ಹೇಳ್ತಾರೆ. ಮೊದಲನೆಯದು ವಾಸುದೇವ ರೂಪಗಳಿಂದ ಋಗ್ವೇದದಲ್ಲಿರುವಂತಹ ಅನೇಕ ಮಂತ್ರಗಳ ಶಬ್ದಗಳೇ ಮುತ್ತುಗಳು. ಅಲ್ಲಿರುವ ಅನೇಕ ವಾಸುದೇವ ರೂಪಗಳು, ಆ ವಾಸುದೇವ ರೂಪಗಳಿಂದ ತಯಾರಾದಂಥ ಎಷ್ಟು, ಮೂರು ಪದರದ ವಿಶೇಷವಾದ ಯಾವುದು, ಮುತ್ತಿನ ಸರ. ಹಾಗೆ ವೈಢೂರ್ಯ ಮಾಲ, ಮೂರು ಪದರದ ಸಂಕರ್ಷಣ ರೂಪಗಳಿಂದ ತಯಾರಾದ ವೈಢೂರ್ಯ ಮಾಲ, ಮೂರು ಪದರದ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ ಕಾಂಚನ ಮಾಲ ಕಾಸಿನ ಸರ, ನಂತರ ವಿಶೇಷವಾಗಿ ಇಂದ್ರ ನೀಲ ಮಣಿಮಾಲ, ನಂತರ ರತ್ನಮಾಲ ಅಂತ ಇಷ್ಟೆಲ್ಲ ಮಾಲೆಗಳು ಹಾಕೊಂಡಿದ್ದಾನೆ. ಹೇಳ್ತಾರೆ ಹೀರ ಹಾರ ಪದಕ ಏಳು ಸರಿಗೆ, ಏಳು ಸರಿಗೆಗಳು ಬಂದಿವೆ. ಹಾಗೆ ಹೇಳ್ತಾರೆ ಏಳ್ಯಾಕೆ ಹಾಕೊಂಡ, ಉದಾರ ಏಳು ಲೋಕವ ಕಂಡೆ, ಸಾಲು ತ್ರಿವಳಿ ಡೊಳ್ಳು ಕಿರಿ ಬೊಜ್ಜೆ, ಚೂರು ಬೊಜ್ಜೆ ಇದೆ ದೇವರಿಗೆ, ಕಿರಿ ಬೊಜ್ಜೆ ಮೂರು ತ್ರಿವಳಿ ಅಂದ್ರೆ ಮೂರು ರೇಖೆಗಳು ಆ ಹೊಟ್ಟೆ ಮೇಲಿವೆ, ಸಾಲು ತ್ರಿವಳಿ ಡೊಳ್ಳು ಕಿರಿ ಬೊಜ್ಜೆ ಕೆಳನಾಭಿ ಮೊದಲಾದ ಕಿಂಕಿಣಿ ಕಾಂಚಿ ದಾಮನ ಕಂಡೆ. ಬಂಗಾರದ ಉಡ್ದಾರ, ಅದರ ಕೆಳ ಗೆಜ್ಜೆಗಳು ಚೆನ್ನಾಗಿದ್ದಾನೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ವಿಲೋಚನಾ ನಾಮ ವಿಜಯ ವಿಠಲ ಭಕ್ತ ಪಾಲಕ ದಯಾಳಿನ ಆಳುವವನ ಕಂಡೆ, ದಯಾಳಿನ ಕಂಡೆ, ಆಳುವವನ ಕಂಡೆ, ಭಕ್ತ ಪಾಲಕನ ಕಂಡೆ. ಇವನು ಹೇಗೆ ವಿಲೋಚನ ವಿಶೇಷವಾದ ವಿಲೋಚನ ವಿಶೇಷವಾದ ಲೋಚನ, ಹೌದಾ? ಯಾವಲ್ಲಿ ಯಾಕೆ ವಿಲೋಚನ ಅಂದ್ರೆ ಯಾಕಂದ್ರು ಅಂದ್ರೆ ಆ ಕಣ್ಣು ವಿಚಿತ್ರವಾದ ಲೋಚನ, ಒಂದು ಕಣ್ಣಿಂದೆ ಊಟ ಮಾಡ್ತಾನೆ, ಕಣ್ಣಿಂದೆ ನೋಡ್ತಾನೆ, ಕಣ್ಣಿಂದೆ ಕೇಳ್ತಾನೆ, ಕಣ್ಣಿಂದೆ ಮಲಗ್ತಾನೆ, ಕಣ್ಣಿಂದೆ ಓಡ್ತಾನೆ. ಹೇಳ್ತಾರೆ ಕಣ್ಣಿಲಿ ಕಾಣುವ ಉಂಬುವ ಅರಿವ ಆಘ್ರಾಣಿಸುವ ಆಸ್ವಾದಿಸುವ ಎಲ್ಲಾ ರೀತಿಯಲ್ಲಿ ಸರ್ವತಃ ಪಾಣಿಪಾದಾಭ್ಯಾಮ ಅಂತ. ಈತನ ಕಣ್ಣು ವಿಲೋಚನ ವಿಶೇಷವಾದ ಲೋಚನ, ಎಂಥ ವಿಚಿತ್ರವಾದ ಲೋಚನ ನಮಗೆ, ಅಥವಾ ವಿಲಕ್ಷಣವಾದ ಲೋಚನ, ಜೀವಜಡ ವಿಲಕ್ಷಣವಾದ ಲೋಚನ. ಅದರಿಂದ ಭಗವಂತ ವಿಲೋಚನ ನಾಮ ವಿಜಯ ವಿಠಲ ಭಕ್ತ ಪಾಲಕ ದಯಾಳಿನ ಆಳುವವನ ಕಂಡೇ.
ದಯಾಳಿನ ಆಳುವವನ ಕಂಡೆ. ಭಕ್ತಪಾಲಕ ಹೌದು, ದಯಾಳಿನ ಆಳುವವನ ಕಂಡೆ, ಈ ರೀತಿ ಅರ್ಥ ಮಾಡಬಹುದು. ಅಥವಾ ದಯಾಳುವಾದಂಥವರನ್ನ ಆಳುವವನ ಕಂಡೆ. ಯಾರು ದಯಾಳುಗಳು ಅಂತ ಹೇಳಿದರೆ, ದೀನಂ ದೂನಂ ಏನಂ ಉತ್ತರ ಇತಿ ವಿಜ್ಞಾಪನ ಕರ್ತೃಣಾಂ ಪರಮದಯಾಳೂಣಾಂ, ಯಾರು ಮುಖ್ಯ ಪ್ರಾಣದೇವರು ಅವರನ್ನ ಆಳುವವನ ಕಂಡೆ. ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿರತಕ್ಕಂಥ ಆ ಶ್ರೀನಿವಾಸನ ಚಿಂತನೆ ಮಾಡಿದೆ. ತುಂಬಾ ಇದೆ, ಕಾಲವರೆಗೆ ಬರಬೇಕು. ಬಂದ್ರೆ ವೈಕುಂಠ ಇದೆ ಎಂದು ಮೇರೆ ಇದೇ ವೈಕುಂಠ ಅಂತ ಕೈನ ತೋರಿಸ್ತಾ ಇದ್ದಾರೆ, ಕೊನೆಗೆ ಹೇಳ್ತಾ ಇದ್ದಾನೆ. ಬರೀ ಶ್ರೀಕೃಷ್ಣ ನಾಡಿಗೆ ಮುಗಿಯುತ್ತೆ.